ಏವಮೇಕೋಪಿ ಭಗವಾನ್ ಚತುರ್ಥ ಸಮುದೀರಿತಃ ಇತ್ಯಾದಿ ಚಾತುರಾತ್ಮೇ ನಾನು ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ ಉಪಾಸಿತಸ್ಯ ಉಪಾಸಿತಃ ಪರಸ್ತಾದ ಅನಂತರಮಿತಿನ ವಕ್ತವ್ಯಂ ಸಾಧನಾನಂತರಂ ಸಾಧ್ಯಸ್ಯ ಸಿದ್ಧತ್ವಾದಿತ್ಯತಃ ಸಂಪನ್ನಸ್ಯ ಪರಸ್ತಾದ ಅನಂತರಮೇವ ಇತಿ ಏವ ಶಬ್ದ ವ್ಯಾವರ್ತ್ಯಂ ದರ್ಶಯತಿ ನ ಪುನರಿತಿ. ನಾನು ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ ಅಂದರೆ ಉಪಾಸಿತಸ್ಯ ತಪ್ಪ್ರಿಂಟಾಗಿದೆ, ಒಂದು ಸಾವತ್ ಜಾಸ್ತಿ ಬಂದುಬಿಟ್ಟಿದೆ, ಉಪಾಸಿತಸ್ಯ ಅಷ್ಟೇ. ಪರಸ್ತಾದ ಅನಂತರಮಿತಿ ನಾ ವಕ್ತವ್ಯಂ, ಅನಂತರ ಅಂತ ಏನು ಹೇಳ್ತೀರಿ, ಮುಗಿದೋಯ್ತಲ್ಲ ಇನ್ನೇನು ಅಂತ ಪ್ರಶ್ನೆ ಮಾಡ್ತಾರೆ. ಸಾಧನಾನಂತರಂ ಸಾಧ್ಯಸ್ಯ ಸಿದ್ಧತ್ವಾದಿತ್ಯತಃ, ಸಾಧನೆ ಆದ ಬಳಿಕ ಸಾಧ್ಯ ಸಿದ್ಧವಾಗೋದ್ರಿಂದ ಬೃಹತಿ ಸಹಸ್ರ ಸಂಪನ್ನವಾದ ಮೇಲೆ ಅಂತ ಯಾಕೆ ಹೇಳ್ತೀರಿ ಅಂತ ಪ್ರಶ್ನೆ ಉತ್ತರ ಕೊಡ್ತಾರೆ. ಸಂಪನ್ನಸ್ಯ ಪರಸ್ತಾದ ಅನಂತರಮೇ ವೇತಿ ಏವ ಶಬ್ದ ವ್ಯಾವರ್ತ್ಯಂ ದರ್ಶಯತಿ ನ ಪುನರಿತಿ ಅದು ಹೇಳ್ತಾರೆ. ಹಾಗ ಅದೇನರ್ಥ ಅಂದರೆ, ನ ಪುನಃ ಕರ್ಮಾಂತರೇಣ ಶರೀರಾರಂಭ ಏವಂ ವಿಧೋ ಭವತಿ. ಈ ರೀತಿ ಮಾಡಿದವನಿಗೇನಾಗುತ್ತೆ ಅಂದರೆ, ಕರ್ಮಾಂತರೇಣ ಶರೀರಾರಂಭ ಏವಂ ವಿಧೋ ನ ಭವತಿ. ಈ ರೀತಿ ಬೃಹತಿ ಶಾಸ್ತ್ರದಿಂದ ಉಪಾಸ್ಯವಾದ ಭಗವದ್ ರೂಪವನ್ನು ಸರಿಯಾಗಿ ತಿಳಿದು ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ಕರ್ಮಾಂತರೇಣ, ಯಾವುದೋ ಕರ್ಮ ಮಾಡೋದ್ರಿಂದ ಮತ್ತೆ ಹುಟ್ಟಿ ಬರತಕ್ಕಂಥ ಪ್ರಸಂಗ ಬರೋದಿಲ್ಲ, ಅದರ ಅಪರೋಕ್ಷ ಜ್ಞಾನಿ ಆಗ್ತಾನೆ ಅಂತ ಅರ್ಥ. ಏವ ಶಬ್ದ ವ್ಯಾವರ್ಥ್ಯಂ ದರಸೇತೆ ನ ಪುನರಿತಿ ವಿದ್ಯಾಂತರೋಪಾಸಕಾನಾಂ ಕದಾಚಿತ್ ವಿಕರ್ಮಾಧಿಕರಣೇನ ಶರೀರಾಂತರ ಪ್ರಾಪ್ತಿಯ ಉಪಾಸನಾ ಫಲ ಅಪರೋಕ್ಷ ಜ್ಞಾನ ಪ್ರತಿಬಂಧೇನ ಉಕ್ತ ಫಲ ವಿಳಂಬೋ ಭವತಿ. ಪ್ರಜ್ಞೆ ಸ್ಪಷ್ಟ ಮಾಡ್ತಾರೆ. ವಿದ್ಯಾಂತರ ಉಪಾಸಕಾನಾಂ, ಬೇರೆ ವಿದ್ಯೆಯನ್ನು ಉಪಾಸನೆ ಮಾಡ್ತಕ್ಕಂಥವರಿಗೆ, ಕದಾಚಿತ್ ಯಾವಾಗಲೋ ಯಾವುದೋ ಕಾರಣದಿಂದ, ವಿಕರ್ಮಾಧಿಕರಣೇನ ಕರ್ಮ ಅಕರ್ಮ ವಿಕರ್ಮ, ವಿಕರ್ಮ ಅಂದರೆ ವಿರುದ್ಧ ಕರ್ಮ ನಿಷಿದ್ಧ ಕರ್ಮ, ಅದನ್ನು ಮಾಡೋದ್ರಿಂದ ವಿಕರ್ಮ ಆದಿಕರಣೇನ ವಿಕರ್ಮ ಮೊದಲಾದವುಗಳನ್ನು ಮಾಡೋದು, ಶರೀರ ಅಂತ ಹುಟ್ಟಿ ಬರತಕ್ಕಂಥ ಪ್ರಸಂಗ ಬರಬಹುದು. ಉಪಾಸನಾ ಫಲ ಅಪರೋಕ್ಷ ಜ್ಞಾನ ಪ್ರತಿಬಂಧೇನ ಉಕ್ತ ಫಲ ವಿಳಂಬೋ ಭವತಿ, ಅವರಿಗೆ ಅಪರೋಕ್ಷ ಜ್ಞಾನ ಪ್ರತಿಬಂಧಕವಾದ ಕಾರಣದಿಂದಾಗಿ ಉಕ್ತ ಫಲ ವಿಳಂಬ ಭವತಿ, ಅವರಿಗೆ ಫಲ ಅಪರೋಕ್ಷ ಜ್ಞಾನ ಆಗೋ ನಿಧಾನ ಆಗಬಹುದು. ಬೃಹತಿ ಸಹಸ್ರ ಆಗಲ್ಲ ಅಂತ ಹೇಳ್ತಾರೆ. ಬೃಹತಿ ಸಹಸ್ರ ವೈಶಿಷ್ಟ್ಯ ಅಂದರೆ ಅಪರೋಕ್ಷ ಜ್ಞಾನ ಆಗಲೇಬೇಕು, ಅಂದ್ರೆ ವಿಶಿಷ್ಟವಾದ ಉಪಾಸನೆ ಇದು. ಯಾರಿಗಿಲ್ಲ ಅಪರೋಕ್ಷ ಜ್ಞಾನ ಆಗಿದ್ದ ಮುಂಚೆ ಹೇಳ್ತಿರೋದನ್ನ, ಅಪರೋಕ್ಷ ಜ್ಞಾನಕ್ಕೆ ಬೃಹತಿ ಸಹಸ್ರ ಸಾಧನ ಅಂತ ಅರ್ಥ. ಬೇರೆ ವಿದ್ಯೆಗಳು ಸಾಧನ, ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇದೆ, ಇದರಲ್ಲಿ ಆ ಚಾನ್ಸಸ್ ಇಲ್ಲ, 100% ಗ್ಯಾರಂಟಿ ಅಂತ. ಅದಕ್ಕೆ ಬೃಹತಿ ಸಹಸ್ರ ಸಂಪನ್ನಸ್ಯ ಅನ್ನೋದಕ್ಕೆ ಮಹತ್ವ ಅದು. ಇಲ್ಲ ಇಲ್ಲ ಇಲ್ಲ, ವಿಕರ್ಮ ಅಂದರೆ ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಕ್ಕೆ ಹೊರಟಿದ್ದಾನೆ, ಬೃಹತಿ ಸಹಸ್ರವನ್ನು ಆ ಮೂಲಕ ಉಪಾಸನೆ ಮಾಡ್ತಾನೆ, ಆ ವಿಕರ್ಮ ಮಾಡೋ ಚಾನ್ಸೇ ಬರಲಾರದು, ಅಷ್ಟು ಶ್ರೇಷ್ಠವಾದ ಉಪಾಸನೆ ಇದೆ, ಗೊತ್ತಾಯ್ತಾ. ಆದರೆ ಉದರಲ್ಲ ಉಳಿದಲ್ಲ ಏನಾಗಬಹುದು, ಅದು ಅಪರೋಕ್ಷ ಬರೋದಾದರೂ ಕೂಡ ಯಾವುದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮತ್ತೆ ಹುಟ್ಟಿ ಮುಂದೆ ಹೋಗಿ ಮಾಡೋ ಪ್ರಸಂಗ ಬರೋದು ಇಲ್ಲ, ಆ ಥರ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಬೃಹತಿ ಶಾಸ್ತ್ರದ ವೈಶಿಷ್ಟ್ಯ, ವಿಕರ್ಮ ಮಾಡದಂತೆ ಮಾಡೋ ಶಕ್ತಿ ಇದೆ, ಗೊತ್ತಾಯ್ತು. ವಿಕರ್ಮ ಮಾಡೋ ಪ್ರಸಂಗನೇ ಬರೋದಿಲ್ಲ ಅಂತ ವೈಶಿಷ್ಟ್ಯ ಬೃಹತಿ ಶಾಸ್ತ್ರದ್ದು. ಶರೀರಾಂತರ ಪ್ರಾಪ್ತಿಯ ಬೃಹತಿ ಸಹಸ್ರೋಪಾಸಕಾನಂತೂ ಕರ್ಮಾಂತರಸ್ಯೈವ ಅಕರಣೇನ ಶರೀರಾಂತರ ಆರಂಭ ಅಭಾವಾತ್ ಸಂಪಾದನಾನಂತರಮೇವ ಪ್ರಜ್ಞಾಮಯ ಇತ್ಯಾದಿ ವಿಶೇಷ ಜ್ಞಾನಂ ತತಶ್ಚ ಅಪರೋಕ್ಷದ್ವಾರ ಉಕ್ತಂ ಫಲಮಿತಿ ಭಾವ. ಬೃಹತಿ ಸಹಸ್ರ ಉಪಾಸನೆ ಮಾಡೋರಿಗೆ ಉಳಿದ ಕರ್ಮ ಬರೋದಿಲ್ಲ, ಆದ್ದರಿಂದ ಶರೀರಾಂತರ ಬರೋ ಪ್ರಸಂಗನೇ ಇಲ್ಲ, ಆದ್ದರಿಂದ ಅವನಿಗೆ ಅಪರೋಕ್ಷದ್ವಾರ ಉಕ್ತಂ ಫಲಮಿತಿ, ಅಪರೋಕ್ಷ ಜ್ಞಾನ ಬಂದು ಫಲ ಬರೋದ್ರಿಂದ ಅದನ್ನು ವಿಶೇಷ ಉಪಾಸನೆ ಮಾಡಬೇಕು. ನಾನು ಪ್ರಜ್ಞಾದಿ ಶಬ್ದಾನಾಂ ಪ್ರಕೃಷ್ಟ ಜ್ಞಾನಾದಿ ಗುಣ ಸಮರ್ಪಕತ್ವೇ ಪ್ರಜ್ಞಾದಿ ಗುಣವಿಶಿಷ್ಟೋ ಭಗವಾನ್ ಮೇ ಮಯ ಪ್ರಧಾನ ಇತಿ ಜ್ಞಾನವಾನ್ ಭೂತ್ವಾ ಇತ್ಯೇಕೋಕ್ತೈವ ಸಂಭವ ಪೃಥಂಗ್ಮಯ ಶಬ್ದೋ ವ್ಯರ್ಥ ಇತ್ಯತಃ ಪ್ರಜ್ಞಾಮಯ ಇತಿ. ಇಲ್ಲಿ ಪ್ರಜ್ಞಾಮಯ ಅಂತ ಹೇಳಿ ಏನು ಹೇಳಿದ್ದಾರೆ, ಇಲ್ಲಿ ಇಷ್ಟು ಹೇಳಿದ್ರೆ ಸಾಕಾಗ್ತಿತ್ತು, ಮಯ ಶಬ್ದ ಬೇಕಿಲ್ಲ, ಪ್ರಜ್ಞಾ ಅಂದರೆ ಸಾಕಾಗ್ತಿತ್ತು. ಪ್ರಜ್ಞಾಮಯ ಯಾತಕ್ಕೆ ಅಂದರೆ ಅದಕ್ಕೆ ಹೇಳ್ತಾರೆ ಮಯ ಅಂದರೆ ಪ್ರಧಾನ ಅಂತ ಅರ್ಥ, ಅದಕ್ಕೋಸ್ಕರವಾಗಿ ಹೇಳಬೇಕಾಯ್ತ ಪದನ. ನ ಕೇವಲ ಪ್ರಜ್ಞಾದಿ ಶಬ್ದೋ ಭಗವತೋ ವಿಶಿಷ್ಟ ಜ್ಞಾನಾದಿ ಗುಣ ಸಮರ್ಪಕ, ಪ್ರಜ್ಞಾ ಮೊದಲಾದ ಶಬ್ದ ಪ್ರಜ್ಞಾದಿಮಯ ಪ್ರಜ್ಞಾಮಯ ದೇವಮಯ ಅಮೃತಮಯ ಬ್ರಹ್ಮಮಯ ಅಂತ ನಾಲ್ಕು ಉಪಯೋಗ ಹೇಳಿದ್ದಾರಲ್ಲ, ಆ ಶಬ್ದಗಳಲ್ಲಿ ವಿಶಿಷ್ಟ ಜ್ಞಾನಾದಿ ಗುಣ ಸಮರ್ಪರಿ ವಿಶಿಷ್ಟ ಜ್ಞಾನಾದಿ ಗುಣ ಅಷ್ಟೇ ಹೇಳೋದಿಲ್ಲ, ಇಂತು ಅನಿರುದ್ಧಾದಿ ರೂಪ ಚತುಷ್ಟಯ ಪರಹ ಅಚ ಅತಶ್ಚ தேஷாம் பரஸ்பரம் ஏக பிரகாரதையா சர்வாதிக்கியம் ஜாதவ்யம் இது அபிப்பிராயேன பிருத்தம் மயசப்த இத்தியர்த்தா. அது பரீ குணவாச்சகங்கள் அஷ்டே அல்ல, ரூபவாச்சகனும் ஆகியவை. நாலு ரூபகளன்னு ஹெள்ளக்கொட்டிரோதிரிந்த மயா மயா அந்த பத சார்த்தக அந்த பரீ குண குண ஹெடது கொரட்டாக அது பேக்கிரல. பிரஜா அந்த குண, பிரஜா அம்போது குண, பிரஜாமய அந்த பிரஜையன்னே பிரதானவாக ரூப அந்த அர்த்தம். அதுக்காக மயா சப்த பேக்காயிற்று என்பதை ஸ்பஷ்டமாக இத்தியர்த்த. அதுக்கே அந்தர்யாமிஸ்வரூபேண ஜ்ஞாபயன்ன நிருத்தக பிரஜேத்யுக்தோ தியோதனாச்ச பிரத்யும்னோ தேவதோதித பிரஜா தேவதா ஆமேல இது தேவதா பிரம்ம நாலுக்குன்னு ஹேடிது. பிரஜாமய தேவதாமய பிரம்மமய இத்தியாதி ஹேடதுக்கு நாலுக்கு ரூபகட உபாசனைக்கு அவு வீதவாகிறதே காரண. ந கேவலம் பிரஜாதி சப்த பிரஜாதி சப்தானாம் அதிருத்தாதி பரத்வம் பிரஜாதி சப்தானாம் அர்த்தாந்தர கதன பூர்வம் பிரமாணேனாக அந்தரியாமீதி. ಈ ರೀತಿ ಹೇಳಿದ್ರಕ್ಕೆ ಏನು ಆಧಾರ ಅಂತ ಕೇಳಿದರೆ ಅಂತ ಪ್ರಮ ಚಾತುರಾತ್ಮ್ಯ ಅನ್ನೋ ಗ್ರಂಥವನ್ನು ಕೋಟ್ ಮಾಡುತ್ತಾ, ಚಾತುರಾತ್ಮ್ಯ ನಾಲ್ಕು ರೂಪಗಳ ವಿಷಯ ಹೇಳ್ತಕ್ಕಂಥ ಗ್ರಂಥ ಅಂತ ಅರ್ಥ. ಅಂತರ್ಯಾಮೀತಿ ಪ್ರಕರ್ಷೇಣ ಜ್ಞಾಪಯತಿ ಇತಿ ಪ್ರಜ್ಞ ಇತ್ಯರ್ಥ. ಪ್ರಕರ್ಷೇಣ ಜಾನಾತಿ ಇತಿ ಪ್ರಜ್ಞ ಅಂತ ಒಂದಿದೆ. ಪ್ರಕರ್ಷೇಣ ಜ್ಞಾಪಯತಿ ಇತಿ ಪ್ರಜ್ಞ. ಪ್ರಕರ್ಷೇಣ ಜಾನಾತಿ ಅಂದ್ರೇನು? ಸರ್ವಜ್ಞ, ಎಲ್ಲವನ್ನೂ ತಿಳಿದವನು ಅಂತ ಅರ್ಥ. ಇಲ್ಲಿ ಹಾಗೆ ಎಲ್ಲವನ್ನು ತಿಳಿಸುವವನು, ಅದು ಬಹಳ ಇಂಪಾರ್ಟೆಂಟ್. ತಿಳಿದವನು ತಾನು ದೇವರು ಗ್ರೇಟ್ ಗೊತ್ತಾಗ್ಬಿಟ್ಟಿದೆ. ಈಗ ಉಪಾಸನೆ ಮಾಡಿದ್ರೆ ಏನ್ ಮಾಡ್ತಾನೆ ಪರಮಾತ್ಮ? ತಿಳಿಸ್ಕೊಡ್ತಾರೆ, ಇದು ವಿಶೇಷ. ಅದಕ್ಕೆ ಪ್ರಜ್ಞಾಮಯ ಶಬ್ದ ಕಾರ್ಯತ್ಯರ್ಥ ಹೇಳಿದರು. ಪ್ರಕರ್ಷೇಣ ಜ್ಞಾಪಯತಿ ಇತಿ ಪ್ರಜ್ಞೆ ಇತ್ಯರ್ಥ. ದ್ಯೋತರಾಚ್ಯೈತಿ ಸಶಬ್ದೇನ ಕ್ರೀಡಾದಿ ಗುಣಾನಾಂ ಗ್ರಹಣ ಪೂರ್ವೋಕ್ತ ಅಧಿದೇವತಾತ್ಮಸ್ಯ ಗ್ರಹಣಂ ವಾ. ದ್ಯೋತರಾಚ್ಯ ಶಬ್ದಗಳಿಂದ, ಶಬ್ದದಿಂದ ಕ್ರೀಡಾ ಇತ್ಯಾದಿ ಅನೇಕ ಗುಣಗಳು ದೇವರಿಗಿದೆ ಅಂತ ತಿಳ್ಕೋಬೇಕು. ಬರೀ ಪ್ರಕಾಶ ಅಷ್ಟೇ ಅಲ್ಲ, ಕ್ರೀಡಾದಿ ಗುಣಗಳು. ದಿವು ಕ್ರೀಡಾಯಾಮ್ ಅಂತಿರೋದ್ರಿಂದ ದೇವ ಶಬ್ದಕ್ಕೆ ದೇವತಾಮಯ ಅಂಬುದಕ್ಕ ಅರ್ಥ. ಪೂರ್ವೋಕ್ತ ಅಧಿದೇವತಾತ್ಮಸ್ಯ ಗ್ರಹಣಂ ವಾ, ಅಥವಾ ಹಿಂದೆ ಹೇಳಿದಂತೆ ಅಧಿದೇವತ ಪರಮಾತ್ಮ. ದೇವತಾ ದೇವತ, ಅಧಿದೇವತ ಅಧ್ಯಕ್ಷ ಪ್ರಧಾನ, ಪ್ರಧಾನ ದೇವತೆ ಅಧಿದೇವತೆ. ಅಮಂ ಅಮಿತಂ ಋತಂ ಶಾಸ್ತ್ರಂ ಸ್ವಸ್ಮಿನ್ ವಿಷಯ ಸ್ವಪ್ರತಿಪಾದಕತೆಯ ಪುನಃ ಪುನಃ ಕರೋತಿ ನಿರ್ಮಿಮೀತೆ ವ್ಯಾಕರೋತಿ ಇತಿ ಯತ್ತಸ್ಮ. ಅಮಂ ಕರೋತಿ, ಅಮಿತಂ ಕರೋತಿ. ಶಾಸ್ತ್ರವನ್ನು ವಿಶೇಷವಾಗಿ ಪರಮಾತ್ಮ ಮತ್ತೆ ಮತ್ತೆ ಉಪದೇಶ ಮಾಡಿ ಸ್ವಪ್ರತಿಪಾದಕತೆಯ ಪುನಃ ಪುನಃ ಕರೋತಿ ನಿರ್ಮಿಮೀತೆ. ತನ್ನನ್ನು ತಿಳಿಸ್ಕೊಡ್ತಕ್ಕಂಥ ಶಾಸ್ತ್ರಗಳನ್ನು ಮತ್ತೆ ಮತ್ತೆ ರಚನೆ ಮಾಡಿ ತಿಳುವಳಿಕೆ ಕೊಡ್ತಾನೆ. ಆದ್ದರಿಂದ ದೇವರಿಗೆ ವಿಶೇಷವಾದ ಹೆಸರಿದೆ ಅಂತ ತಿಳಿಸಿದರು. ಮತ್ತೆ ಯದ್ವಾ ಮಮ ಮಿತಂ ಶಾಸ್ತ್ರಂ ಸ್ವವಿಷಯೇ. ಮಮ್ ಶಬ್ದಕ್ಕೆ ಅಮಿತಂ ಅಂತ ಅರ್ಥ. ಶಾಸ್ತ್ರಂ ಸ್ವವಿಷಯೇ ಋತಂ ಅವಗತಂ ಕರೋತಿ ಯಸ್ಮಾತ್ ತಸ್ಮಾತ್ ಇತ್ಯರ್ಥ. ಎಲ್ಲ ಶಬಿತವಾದ ಸಕಲ ಶಾಸ್ತ್ರಗಳು ಕೂಡ ತನ್ನ ಪರ ಎಂಬುದನ್ನು ತಿಳಿಸಿಕೊಡ್ತಾನೆ ಪರಮಾತ್ಮ. ಅದಕ್ಕೆ ಹೆಸರು ಬಂದಿದೆ ಅಂತ ತಿಳಿಸಿದೆ. ಅಧಿಕಾರಿಣ ಯದ್ವ ಅಧಿಕಾರಿಣಾಂ ವೇದಾದಿ ಸರ್ವಶಾಸ್ತ್ರಾಣಾಂ ಸ್ವವಿಷತೆಯ ಸ್ವವಿಷಯತೆಯ ಬುದ್ಧಿ ಕರ್ಷಕ ಸಂಕರ್ಷಣ ಇತಿ ಯಾವತ್. ಅಧಿಕಾರಿಗಳು ಅರ್ಹತೆ ಇರತಕ್ಕಂಥವರಿಗೆ ವೇದಾದಿ ಸರ್ವಶಾಸ್ತ್ರಾಣ ವೇದಾದಿ ಸರ್ವಶಾಸ್ತ್ರಗಳಿಗೂ ಕೂಡ ಸ್ವವಿಷಯತೆಯ ಬುದ್ಧಿಕರ್ಷಕ ಸಂಕರ್ಷಣ ಇತಿ ಯಾವತ್. ತನ್ನ ವಿಷಯನೇ ಬರಹಾಗಿ ಬುದ್ಧಿನ ಆ ಕಡೆ ಪ್ರೇರೇಪಣೆ ಮಾಡ್ತಾನೆ ಪರಮಾತ್ಮ. ಅದಕ್ಕೆ ಸಂಕರ್ಷಣ ಪರಮಾತ್ಮ ಯಾವುದೇ ಶಾಸ್ತ್ರ ಓದಿದ್ರು ಕೂಡ ಏನರ್ಥ ತಿಳಿಯಾಗ ಮಾಡ್ತಾನೆ, ತನ್ನ ಪರನೇ ಅರ್ಥ ಗೊತ್ತಾಗಬೇಕು ಅಂತ ಜ್ಞಾನವನ್ನು ಕೊಡ್ತಾನೆ, ಗೊತ್ತಾಯ್ತು. ಅದಕ್ಕೆ ಸಂಕರ್ಷಣ ಅಂತಲೂ ದೇವರ ಹೆಸರಿದೆ. ಅಧಿ ಎಲ್ಲರಿಗೂ ಅಲ್ಲ, ಅಧಿಕಾರಿಣ ಅರ್ಹತೆ ಇರೋರಿಗೆ. ದುರ್ಯೋಧನಾದಿಗಳಿಗೆ ಕೃಷ್ಣ ನಿಂತರೂ ಹ್ಯಾಕ್ ಕಾಣಲಿಲ್ಲೋ ಹಾಗೆ. ಆದರೆ ಯೋಗ್ಯರಿಗಾದರೆ ಎಲ್ಲೇ ಇದ್ರೂ ಗಜೇಂದ್ರ ಎಲ್ಲೋ ಇದ್ದರೆ ದೇವರು ಸ್ತೋತ್ರ ಮಾಡ್ತಾನೆ, ಉದ್ಧಾರ ಆಗಿಬಿಡ್ತಾನೆ. ಅದಕ್ಕೆ ಅರ್ಹತೆ ಇರತಕ್ಕಂಥವರಿಗೆ ಪರಮಾತ್ಮ ವೇದಾದಿ ಸಕಲ ಶಾಸ್ತ್ರಗಳು ಕೂಡ ತನ್ನ ಪರ ಅನ್ನೋ ಬುದ್ಧಿಯನ್ನು ಸದಾ ಕೊಡ್ತಾನಾದ್ದರಿಂದ ಸಂಕರ್ಷಣ ಅಂತ ಕರೀತಾರೆ. ಋತಮಿತಿ ನಿಷ್ಠಾಭೂತೆ ಪ್ರತೀಯತೆ ಅತಃ ಸದಾ ಋತೌ ಅವಗತಮಿತಿ ಪ್ರದರ್ಶನಾಯ ಪುನಃ ಪುನರಿತ್ಯುಕ್ತ. ಅಲ್ಲೇನಿದೆ ಋತಮಿತಿ, ಋತಂ ಅನ್ನೋದು ಅದು ಪಾಸ್ಟ್ ಪಾರ್ಟಿಸಿಪಲ್, ಅದು ಅದು ನಿಷ್ಠಾ ಪ್ರತ್ಯಯ ಅಂತ ಹೆಸರು. ಭೂತೆ ಪ್ರತೀಯತೆ ಅಂದರೆ ಪಾಸ್ಟ್ ಅನ್ಸ್ ಹೇಳ್ತಕ್ಕಂಥದ್ದು, ಹಿಂದೆ ತಿಳಿದಿದ್ದ ಅಂತ ಅರ್ಥ ಆಗಿಬಿಡಬಾರದು. ಮತ್ತೆ ಹಿಂದೆ ತಿಳಿದಿದ್ದ ಅಂತ ಅರ್ಥ ಅಲ್ಲ, ಪರಮಾತ್ಮ ಏನು ಮಾಡ್ತೀವಿ ಯಾವಾಗಲೂ ತಿಳಿದವನು ಎಂಬ ಅರ್ಥ ಬರೋದಕ್ಕೋಸ್ಕರ ಈ ಪದ ಉಪಯೋಗಿಸಿದರು. ಸಂಕರ್ಷಡು ಅಮೃತಂ, ಋತಂ ಅಮೃತಂ. ಋತಂ ಅಂತ ಹೇಳಿದ್ರೆ ಗತಂ ಇದ್ದಾಗ ಅಂದರೆ ಪಾಸ್ಟ್ ಅನ್ಸ್, ಅದು ಪರಮಾತ್ಮ ಹಿಂದೆ ಅಮೃತನಾಗಿದ್ದ ಅಂತ ತಿಳ್ಕೊಂಡ್ಬಿಟ್ರೆ ಕಷ್ಟ, ಮತ್ತೆ ಈಗ ಅಮೃತನಲ್ಲ ಅಂತ ಅರ್ಥ ಆಗಿಬಿಡೋದು. ಹಾಗಲ್ಲ, ತಸ್ಮಾತ್ ವಾಸುದೇವಸ್ತು ಬ್ರಹ್ಮಣಾತ್ ಜೀವಾನಾಂ ಮುಕ್ತಿದಾನೇನ ಬ್ರಹ್ಮೇತಿ ಗಚಿತ ಪ್ರಭು. ಅದಕ್ಕೆ ಪರಮಾತ್ಮ ತಾನು ಅಮೃತ ಅಂತ ಹೇಳಲಿಲ್ಲ, ಇವ್ರನ್ನ ಅಮೃತರನ್ನಾಗಿ ಮಾಡ್ತಾನೆ. ಮತ್ತೇನಾಗಿರಲಿಲ್ಲ, ಇವರು ಅಮೃತರಾಗಿರಲಿಲ್ಲ, ಮುಕ್ತಿ ಕೊಟ್ಟಮೇಲೆ ಅಮೃತರಾದರು. ಆ ಅರ್ಥದಲ್ಲಿ ಸರಿಗೋಯ್ತು. ಋತಂ ಅವಗತಮಿತಿ ಪ್ರದರ್ಶನಾಯ ಪುನಃ ಪುನರಿತ್ಯುಕ್ತಂ. ಋತಂ ಅವಗತಂ, ರು ಗತವಿತಿ ಧಾತೋಸ್ತು ಅಂತ ಆಚಾರ್ಯರು ತತ್ವೋದ್ಯೋತದಲ್ಲಿ ಹೇಳಬೇಕಾದ್ರೆ ರು ಶಬ್ದಕ್ಕೆ ಗತಿ ಅಂತ ಅರ್ಥ. ಗತಿ ಅಂದರೆ ಜ್ಞಾನ, ಋತಂ ಅಂದರೆ ಗತಂ, ಗತಂ ಅಂದರೆ ಅವಗತಂ, ಅವಗತಂ ಅಂದರೆ ಜ್ಞಾತಂ, ಜ್ಞಾತಂ ಅಂದರೆ ತಿಳಿಯಲ್ಪಡುವವನಾಗ್ತಾನೆ ಇವರಿಂದ. ಮೊದಲು ತಿಳಿದೇ ಇದ್ದವರು ಇವರಿಗೆ ತಿಳಿಯಲ್ಪಡ್ತಾನೆ, ಸರಿಗೋಯ್ತು ಇವರಿಗೆ. ದೇವರು ತಾನು ಮೊದಲು ಒಬ್ಬ ಏನಾಗಿದ್ದ ಈಗ ಅಮೃತನಾದ ಅಂತ ಅರ್ಥ ಅಲ್ಲ, ಭಕ್ತರನ್ನು ಕೂಡ ಮುಕ್ತರನ್ನಾಗಿ ಮಾಡ್ತಾನೆ. ಬ್ರಹ್ಮಣಾತ್ ಗುಣೈಹಿ ಪೂರಣಾತ್, ಅವರ ಗುಣಗಳನ್ನು ತುಂಬಿಸ್ತಾನೆ ಅವರು ಯಥಾಯೋಗ್ಯವಾಗಿ. ಅಂತರ್ಯಾಮಿ ರೂಪೇಣ ಜ್ಞಾನ ನಿರೋಧ ಪರಿಹಾರಕತ್ವಾತ್ ಅನಿರುದ್ಧ. ಮತ್ತೆ ಅನಿರುದ್ಧ ಯಾತಕ್ಕೆ ಅಂದರೆ ಜ್ಞಾನ ನಿರೋಧ ಪರಿಹಾರಕತ್ವಾತ್ ಅನಿರುದ್ಧ. ನಿರೋಧ ವಿರೋಧ ನಮಗಿಂತ ತಡೆ ತರತಕ್ಕಂಥದ್ದು, ಜ್ಞಾನಕ್ಕೆ ತಡೆ ಉಂಟು ಮಾಡತಕ್ಕಂಥವುಗಳನ್ನು ಪರಿಹಾರ ಮಾಡ್ತಾನಾದ್ದರಿಂದ ಪರಮಾತ್ಮನಿಗೆ ಅನಿರುದ್ಧ ಅಂತ ಹೆಸರಿದೆ. ಯಾಕಂದರೆ ಅವನಿಗೆ ಅವನು ನಿರೋಧ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಅವನ ಅನುಗ್ರಹ ಬಂದರೆ ಎಲ್ಲರೂ ಯಾವ ನಿರೋಧವನ್ನು ಗೆದ್ದು ಪ್ರಹ್ಲಾದನಿಗೆ ಎಷ್ಟು ಅಡ್ಡಿ ಆತಂಕಗಳು ಬಂದರೂ ದಾಟಿಬಿಟ್ಟನಲ್ಲ ಹಾಗೆ. ಅಲ್ಲ ಮಧ್ಯಾಹ್ನ ಸಂಧ್ಯಾವನ ಕಾಲಕ್ಕೆ ಬೆಳಗ್ಗೆ ನಾವು ಸುಷುಕ್ತ ವರ್ಣ ಆ ರೀತಿ ವ್ಯತ್ಯಾಸ ಮಾಡ್ಕೊಳ್ಳೋದು ಅಷ್ಟೇ. ಹಾಂ, ಬೆಳಗ್ಗೆ ಶುಕ್ರವರ್ಣ, ಆಮೇಲೆ ಮಧ್ಯಾಹ್ನ ಅಲ್ಲ ಆ ರೀತಿ ಚೇಂಜಸ್ ಇದ್ದ ಹಾಗೆ ವ್ಯತ್ಯಾಸ ಆ ರೀತಿ ಹೇಳಬೇಕು ಅಂತ ಅಂದ್ರೆ ಆ ಕ್ರಮದಲ್ಲಿ ಹೇಳಬೇಕು. ಬೆಳಗಿನ ಕ್ರಮ, ಮಧ್ಯಾಹ್ನ ಕ್ರಮ, ಸಾಯಂಕಾಲ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅದನ್ನ ಹೇಳಬೇಕು. ಏನು ತಪ್ಪಿದೆ, ಸರಿ ಇದೆ. ಹಾಗೆ ಮಾಡಿದ್ರು ತಪ್ಪಲ್ಲ, ಬದಲಾಯಿಸ್ಕೊಂಡ್ರೆ ಸರಿ. ಕೆಲವನ್ನ ಹಾಗೆ ಮಾಡಿದ್ರು ಪುಣ್ಯ ಬರುತ್ತೆ, ಬದಲಾಯಿಸಿದ್ರೆ ವಿಶೇಷ ಪುಣ್ಯ ಬರುತ್ತೆ. ಸಾಮಾನ್ಯ ಬರೀ ಆಕ್ಷೇಪ ಮಾಡ್ತಾನೆ ಭಾರಿ ಪುಣ್ಯ, ಇನ್ನು ವಿಶೇಷ ಚಿಂತನೆ 24 ರೂಪಾಯಿ 10 ರೂಪಾಯಿ ಚಿಂತನೆ ಮಾಡ್ತಾ ಹೋದಂತೇನು ಫಲ ಅಧಿಕ ಆಗುತ್ತೆ. ಏನು ಅರ್ಥ ಇಲ್ಲ, 8 ಹೊಡೆದ್ರು ಏನು ಅರ್ಥ ಆಗುತ್ತೆ, ಏನು ಇಲ್ಲದೆ ಹೇಳಿದ್ರು ಫಲ ಇದೆ ಅದೆಲ್ಲ. ಹೌದು ಹೌದು, ಆ ರೀತಿ ಮಾಡ್ಕೊಂಡಷ್ಟು ಕೂಡ ಸಿದ್ಧಿ ಜಾಸ್ತಿ. ರೂಪ ಅನ್ನದಲ್ಲಿ ವಾಸುದೇವ ಇದ್ದಾನೆ ಅಂತ ತಿಳ್ಕೊಂಡು, ಅನ್ನದಲ್ಲಿ ದೇವರು ಇದ್ದಾನೆ ಅಷ್ಟೇ ತಿಳ್ಕೊಂಡ್ರು ಪುಣ್ಯ. ವಾಸುದೇವ ರೂಪದಲ್ಲಿ ಇದ್ದಾನೆ ಭಾರಿ ಮಹತ್ವ. ಆ ರೀತಿಯಲ್ಲಿ ಜ್ಞಾನ, ಅದಕ್ಕೆ ವಿಶೇಷ ಜ್ಞಾನ, ವಿಜ್ಞಾನ ಅಂದ್ರದೇನೆ, ಜ್ಞಾನಂ ವಿಜ್ಞಾನ ಸಹಿತಮ್ ಅಂತ ಹೇಳಬೇಕಾದ್ರೆ ನಾಲೆಜ್ ಡೀಪ್ ಆಗ್ತಾ ಹೋದಂತೆ ಫಲ ಜಾಸ್ತಿ ಬರುತ್ತಾ, ಅದರಿಂದ ದೋಷ ಇಲ್ಲ. ಸಾಮಾನ್ಯ ಕಾರ್ಯಾಣ ಪಾಪುರುಷ ನಿರ್ಧಾರ ಮಾಡಿದ್ರೆ ಸಾಕು, ವಿಶೇಷ ಗೊತ್ತಿದ್ರೆ ಒಳ್ಳೇದು ಇರುತ್ತಪ್ಪ ಮಾಡಬಹುದು ಅನ್ನೋದು. ಅದೇ ಹೇಳ್ತಿರೋ ಚಂದ್ರ ಕೇಶವ, ಅದಕ್ಕೇನು ಹೇಳಿಬಿಟ್ರು ವಾಸುದೇವನ ಅನ್ನೋದಳು. 24 ಚಿಂತನೆ ಮಾಡ್ಬೇಕಾದ್ರೆ ಆ ರೀತಿ ಮಾಡಿ ಗೊತ್ತಾಯ್ತಿಲ್ಲ. ಶಾಲ್ಟರ್ ಮಾಡ್ಬೇಕಾದ್ರೆ ವಾಸುದೇವನ ಅನ್ನೋದಳು, ನಾನಾ ಸುಭಟ್ಲು ಸಂಕರ್ಷಣ, ಬರೀ 5 ರೂಪ ಎಲ್ಲದರಲ್ಲೂ ಬಂದೋಯ್ತು. ಯಾಕೆ ಎಲ್ಲ ಅಷ್ಟೊಂದು ಮಾಡಕ್ಕೆ ಎಲ್ರಿಗೂ ಆಗೋದಿಲ್ಲ, ಮತ್ತೆ ಅಷ್ಟಡಿಗೆ ದಿವಸ ಮಾಡೋದಿಲ್ಲ, ಎರಡೆರಡು ಬೇರೆ ಗೊತ್ತಾಯ್ತು. ಶ್ರೀಪಾದರಾಜನವರು ಮಾಡ್ತಿದ್ರು, ಎಲ್ಲರೂ ಮಾಡಕ್ ಆಗೋದಿಲ್ಲ ಅಷ್ಟಡಿಗೆನ. ಇರೋ 4 ಎಷ್ಟು ಚಿಂತನೆ ಮಾಡ್ತೀರಿ ನೀವೀಗ? ಅವಾಗ ಏನ್ ಮಾಡ್ಬೇಕು, ಸಿಂಪಲೇ ಮಾಡ್ಬೇಡಿ ಅಷ್ಟೇ. ಅವಾಗ ಯಾವುದು ಇಂಪಾಸಿಬಲ್ ಅಂತ ಇಂಪ್ರಾಕ್ಟಿಕಬಲ್ ಆಗಬಾರ್ದು. ಚಿಕ್ಕ ಮಕ್ಕಳಿಗೆ ಭಾರಿ ಹೇಳ್ತಾ ಹೋಗ್ಬಿಟ್ರೆ ಏನು ಕಲಿಯೋದೇ ಇಲ್ಲ ಮಾಡ್ಬಿಡ್ತಾರೆ. ಇವತ್ತು ನಮ್ಮಲ್ಲಿ ಆಗಿರೋದು ಹಾಗೆ, ಓದಿರೋ ಸುಧಾ ಓದ್ಬೇಕಲ್ಲ ಏನು ಓದಬಾರ್ದು, ಅದು ತಪ್ಪಾಗುತ್ತೆ. ಅವಾಗ ಓದೋದಿಲ್ಲ, ಕೊನೆಗೆ ಸುಧಾ ಯಾವ ಓದಕ್ಕೆ ಬರೋದಿಲ್ಲ ಅಂತಿರ್ತ ಓದೋದು ಅಂತ ಹೋಗ್ಬಿಡುತ್ತೆ. ಹಾಗಾಗಬಾರ್ದು, ಎಷ್ಟಾಗುತ್ತೋ ಅಷ್ಟು. ನಭ ಪತಂತಿ ಆಪ್ತ ಸಮಂ ಪತತ್ರಿಣ, ಪಕ್ಷಿಗಳು ತಮ್ಮ ಸಾಧ್ಯ ಇದ್ದಷ್ಟು ಆಗುತ್ತೋ ಪ್ರತಿಯೊಬ್ಬರೂ ಕೂಡ ತಾನು ಶಕ್ತಿ ಇದ್ದಷ್ಟು ಪ್ರಯತ್ನ ಮಾಡಬೇಕಾದ್ರಿಂದ ಇಷ್ಟೋದು ಅಂತ ಹೇಳ್ತೀವಲ್ಲ, ಆ ಕ್ರಮದಲ್ಲಿ ಅಷ್ಟಾದರೂ ಮಾಡಿದರೆ ಪುಣ್ಯ ಬಂದೇ ಬರುತ್ತೆ. ದೇವರೇ ಇಲ್ಲ ಅನ್ನೋನಿಗೆ ಮತ್ತೆ ಅನ್ನದಲ್ಲಿ ದೇವರಿಲ್ಲ, ಎಲ್ಲೋ ಇದ್ದಾನೆ ಅದೆಲ್ಲ ಹೋಗ್ಬಿಟ್ಟು ಕೊನೆಗೆ ಅನ್ನದಲ್ಲಿ ದೇವರಿದ್ದಾನೆ ಅಂತಾದರೆ ಒಂದು ಕಲ್ಪನೆ ಬಂತಲ್ಲ ಅವನಿಗೆ, ನಾವು ವಾಸುದೇವ ರೂಪ ಇದ್ದಾನೆ, ಇನ್ನು ವಿಶೇಷ ಆಯ್ತು. ವಾಸುದೇವ ಮುಕ್ತಿ ಕೊಡ ರೂಪ, ಆದ್ರಿಂದ ಉಪಾಸನೆ ಅನುಕೂಲ ಆಯ್ತು. ಡೀಟೇಲೇ ಮಾಡಬೇಕಾದ್ರೆ ಅದು ಬೇರೆ, ಅದಕ್ಕೆ ಸಾಮಾನ್ಯ ನೈವೇದ್ಯಕ್ಕೆ ವಿಶೇಷ ನೈವೇದ್ಯಕ್ಕೆ ವ್ಯತ್ಯಾಸ. ಮನೆಯಲ್ಲಿ ಬಂದು ಸಾರಿಗ್ರಾಮ್ ಮಾಡ್ಕೊಂಡ್ರೆ ನೈವೇದ್ಯ ಮಾಡ್ತಾನೆ, ಮುಗಿದೋಯ್ತು. ಒಂದು 10-6 ಪ್ರತಿಮೆ ಇದ್ದಾಗ ಎಲ್ಲ ರೂಪಕ್ಕೂ ಚಿಂತನೆ ಮಾಡಬಾರ್ದು, ಆ ರೂಪಕ್ಕೆ ಹೇಳಿ ಬರೀ ಓಂ ನಮ ನಾರಾಯಣ ಹೇಳ್ಬಿಟ್ರೆ ಸಾಕು ಎಲ್ಲರೂ ಹೇಳಬೇಕಾದ್ರೆ. ಉಳಿದವರಾಗಲ್ಲ, ಅಷ್ಟು ದೇವರು ಇಟ್ಕೊಂಡು ಆಯಾ ದೇವ್ರ ಮಂತ್ರ ಹೇಳಿ ನೈವೇದ್ಯ ಮಾಡ್ತಾ ಹೋಗೋದು. ಆ ಅಷ್ಟು ರೂಪ ಅದಕ್ಕೆ 108 ಸತಿ ಹೇಳಬೇಕು. ಮತ್ತೆ ಯಾವ ದೇವರು ಅದಕ್ಕೆ ಯಾಕೆ ಮಠಗಳಲ್ಲಿ ನೈವೇದ್ಯ ಲೇಟ್ ಆಗುತ್ತೆ ಅಂದರೆ 8 ರೂಪಕ್ಕೂ ಚಿಂತನೆ ಮಾಡಬೇಕು, ಗೊತ್ತಾಯ್ತಾ? ಅದು ಸರಿ, ಅದು ಸಂಸ್ಥಾನ ಪೂಜೆ ಆದ್ರಿಂದ ಅಷ್ಟಾಗಬೇಕು. ಅದು ಮಠದಲ್ಲಿ ಬೆಳಿಗ್ಗೆ 6 ಇಡೀ ದಿವಸ ಪೂಜೆ ಮಾಡ್ತಿರ್ತಾರೆ. ಮನೆಯಲ್ಲಿ ಆ ರೀತಿ ಮಾಡಿಬಿಟ್ರೆ ಮನೆಯಲ್ಲಿ ಬದಲಿ ಒಂದು ಪೂಜೆಗೆ ಬೈತಿರ್ತಾರೆ, ಎಲ್ಲ ಪೂಜೆ ಮಾಡಿಬಿಟ್ರೆ ದೇವರೇ ಎತ್ತಿ ಹೋಗಿ ಬಿಡ್ತಾರೆ. ಆಮೇಲೆ ಆ ಥರ ಆಗಬಾರ್ದು. ಅದು ನಮ್ಮ ಪೂಜೆಗೆ ಒಂದು ಇದಿರುತ್ತೆ, ಬಿಂಬರೂಪ ಪೂಜೆ ಅಷ್ಟೇ, ಅಲ್ಲಿ ಆಗಲ್ಲ. ಸಂಸ್ಥಾನ ಪೂಜೆ ಅದು, ನಮ್ಮ ಬೇರೆದವ್ರು ಲೈಕ್ ಇಟ್ ಆರ್ ನಾಟ್ ಮಾಡಲೇಬೇಕಲ್ಲ, ಕರ್ತವ್ಯ ಅದು. ಅಷ್ಟಕ್ಕೂ ಅಭಿಷೇಕ, ಅಷ್ಟಕ್ಕೂ ಪೂಜೆ ಹೇಗೋ ಅಷ್ಟು ರೂಪ ಚಿಂತನೆ ಮಾಡಿ ನೈವೇದ್ಯ ಮಾಡಬೇಕು. ಹೌದು, ಚಂದ್ರ ಅಭಿಮಾನಿ ದೇವತೆ, ನಿಯಾಮಕ ರೂಪ ಕೇಶವ, ಅದು ಶ್ರೇಷ್ಠ. ಕೇಶವ ರೂಪ ನಿಯಾಮಕ, ಇಲ್ಲಿ ಅದೇ ಸಂಕ್ಷಿಪ್ತ, ಡಿಟೇಲ ಮಾಡ್ಬೇಕಾದ್ರೆ 24 ಹೇಳಿ ಮಾಡಬೇಕು, ಪ್ರತಿಯೊಂದರಲ್ಲೂ ಚಿಂತನೆ ಮಾಡಬೇಕು. ಸಂಕ್ಷಿಪ್ತ ಮಾಡ್ಬೇಕು, ಎಲ್ಲ ಇಲ್ಲ ಒಟ್ಟಿಗೆ ಹೇಳಿಬಿಟ್ಟು, ಒಂದೊಂದು ಪಕ್ಷದಲ್ಲಿ ಒಂದು ಹೇಳಲಿಲ್ಲ, ನಾನಾ ಸುಭಕ್ಷದಲ್ಲೂ ಸಂಕರ್ಷಣ, ಎಲ್ಲ ಸೇರಿ ಸಂಕರ್ಷಣ ಅಂದ್ಬಿಟ್ರೆ ಮುಗಿದು. ಇಲ್ಲಿ ಹಾಗಲ್ಲ, ಯಾವ ಮಂಡಿಗೆಯಲ್ಲಿ ಯಾರು ಇದರಲ್ಲಿ ಯಾರು ಒಂದೊಂದು ಹೇಳ್ತಾ ಹೋಗ್ತಾರೆ, ಅದಿಲ್ಲ. ಜನರಲ್ಲ ಸಂಕರ್ಷಣ ಆದ್ರೆ ಸಾಕು. ಅನ್ನ ಪದಾರ್ಥ ತಿನ್ನೋದು ಚಪಾತಿ ಆದ್ರೆ ಆಯ್ತು, ರೊಟ್ಟಿ ಆದ್ರೆ ಆಯ್ತು, ವಾಸುದೇವ ಅಂದ್ರೆ ಸರಿ. ಅನ್ನನೇ ಆದಾಗ ಚಂದ್ರ ಇದು ಬರಬೇಕು. ಇವರು ಅನ್ನ ತಿಂಬೋದು ಎಷ್ಟದರ ನೈವೇದ್ಯ ಬೇಡ ಮಾಡಕ್ಕೆ ಆಗಲೇ. ಅದಕ್ಕೆ ಅನ್ನ ಶಬ್ದಕ್ಕೆ ಜನರಲ್ ಫುಡ್, ಏನು ಮೇನ್ ಫುಡ್ ಅದು ವಾಸುದೇವ ಅಂತ ತಿಳ್ಕೊಂಬಿಡಿ ಅಷ್ಟೇ. ಬ್ರಹ್ಮಣಾತ್ ಗುಣೈಹಿ ಪೂರ್ಣಾತ್ ಅಂತರ್ಯಾಮಿ ರೂಪೇಣ ಜ್ಞಾನ ನಿರೋಧ ಪರಿಹಾರಕತ್ವಾತ್ ಅನಿರುದ್ಧ ಪ್ರಕರ್ಷೇಣ ದ್ಯೋತಮಾನತ್ವಾತ್ ಪ್ರದ್ಯುಮ್ನಃ ಸಮ್ಯಕ್ ಪುನಃ ಪುನಃ ಸ್ವವಿಷಯ ಶಾಸ್ತ್ರಾಣಾಂ ವ್ಯಾಖ್ಯಾನೇನ ಕರ್ಷಕತ್ವಾತ್ ಸ್ವವಿಷಯತಃ ಬುದ್ಧಿಕರ್ಷಕತ್ವಾತ್ ವಾ ಸಂಕರ್ಷಣ. ಅದನ್ನೇ ಒಂದೊಂದು ಅನಿರುದ್ಧಗೆ ಒಂದರ್ಥ ಆಯಿತು. ಸಂಕರ್ಷಣ ಹಿಂದೆ ಸಾರಾಂಶ ಇದು. ಪ್ರಕರ್ಷೇಣ ದ್ಯೋತಮಾನತ್ವಾತ್ ಪ್ರದ್ಯುಮ್ನಃ, ವಿಶೇಷವಾದ ಪ್ರಕಾಶದಿಂದ ಹೊಡಿತಾ ಇದ್ದಾನೆ, ತನ್ನ ಭಕ್ತರನ್ನ ಮುಕ್ತಿ ಕೊಟ್ಟು ಯಥಾಯೋಗ್ಯ ಪ್ರಕಾಶಯುಕ್ತರನ್ನಾಗಿ ಮಾಡ್ತಾನೆ. ಸಮ್ಯಕ್ ಪುನಃ ಪುನಃ ಸ್ವವಿಷಯ ಶಾಸ್ತ್ರಾಣಾಂ ವ್ಯಾಖ್ಯಾನೇನ ಕರ್ಷಕತ್ವ, ಏನೇ ಪದ ಬಂದರೂ ತನ್ನ ಪರ ಅರ್ಥ ಮಾಡ್ತಾನೆ. ಸಂಕರ್ಷಣ ಇವಟ್ಟು ಸಾರಾಂಶ ಹೇಳ್ತಾನೆ. ಸಂಕರ್ಷಣ ವಾನೇನ ಸ್ವಸ್ಮಿನ್ ಅವಸ್ಥಾಪನೇನ ಮುಕ್ತಿದಾನೇನ ದೇವಯತಿ ಕ್ರೀಡಾದಿ ಗುಣಾಕರಾನ್ ಕರೋತಿ ವಾಸುದೇವ. ವಾಸುದೇವ ಅಂತಿದೆ. ವಾ ಅಂದರೆ ವಾನೇನ ಅಂದರೆ ಸ್ವಸ್ಮಿನ್ ಅವಸ್ಥಾಪನೇನ ತನ್ನಲ್ಲಿ ಇರಿಸಿಕೊಳ್ಳುವುದರ ಮೂಲಕ, ಮುಕ್ತಿದಾನೇನ ಮುಕ್ತಿ ಕೊಡುವ ಮೂಲಕ, ಮುಂದೆ ದೇವಯತಿ ದೇವಯತಿ ಅಂದರೆ ಕ್ರೀಡಾದಿ ಗುಣಾಕರಾನ್ ಕರೋತಿ, ನಿತ್ಯ ಜೀವನ ವಿಹಾರಾದಿಗಳನ್ನು ಮಾಡೋ ಹಾಗೆ ಪರಮಾತ್ಮ ಅವರ ಸ್ವರೂಪರು ದೇಹವನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ. ವಾಸುದೇವ ಅಂತ ಕರೀತಾರೆ. ಅದಕ್ಕೆಲ್ಲ ಆಚಾರ್ಯ ಬೇರೆ ಕಡೆ ಹೇಳಿದ ಅರ್ಥವನ್ನು ಸೇರಿಸ್ತಾರೆ. ವಾನಾತ್ ಸೂತೇಹೇ ದೇವನಾತ್ ಇತ್ಯುಕ್ತ ರೀತ್ಯ ಸಕಲ ಗುಣ ಪ್ರದತ್ವಾತ್ ವಾಸುದೇವ ಇತಿ. ವಾನಾತ್ ವಾಸುದೇವ, ವಾನಾತ್ ಒಂದು ತನ್ನ ಲೋಕದಲ್ಲಿ ಇಟ್ಟುಕೊಳ್ತಾನೆ, ಸೂತೇಹೇ ಜ್ಞಾನಾನಂದಾದಿಗಳನ್ನು ಕೊಡ್ತಾನೆ, ದೇವನಾಥ್ ಕ್ರೀಡಾದಿಗಳನ್ನು ಮಾಡಿಸ್ತಾನೆ, ಅದಕ್ಕೆ ವಾಸುದೇವ. ಹೀಗೆ ಸಕಲ ಗುಣಪ್ರದತ್ವ ವಾಸುದೇವ ಸಕಲ ಗುಣಪೂರ್ಣ, ತನ್ನ ಭಕ್ತರಿಗೆ ಯಥಾಯೋಗ್ಯವಾಗಿ ಸಕಲ ಗುಣಪೂರ್ಣತ್ವವನ್ನು ತಂದುಕೊಡ್ತಾನೆ. ಸಕಲ ಗುಣಪ್ರದತ್ವ ವಾಸುದೇವ ಇತಿ ಪ್ರಜ್ಞಾದಿಶಬ್ದಾನಂ ಅನಿರುದ್ಧಾದಿ ಶಬ್ದ ಸಮಾನಾರ್ಥಕತ್ವಂ ಬೋಧ್ಯಂ. ಹೀಗೆ ವಾಸುದೇವ ಇತ್ಯಾದಿ 4 ಶಬ್ದಗಳಿಗೂ ಕೂಡ ಪ್ರಜ್ಞಾದಿಶಬ್ದಾನಂ, ಪ್ರಜ್ಞಾಮಯ ದೇವತಾಮಯ ಇತ್ಯಾದಿ ಪದಗಳಿಗೆಲ್ಲ ಕ್ರಮವಾಗಿ ಅನಿರುದ್ಧಾದಿ ಶಬ್ದ ಸಮಾನಾರ್ಥಕತ್ವಂ ಬೋಧ್ಯಂ. ಆ ರೂಪದಿಂದ ಪ್ರತಿಪಾದ್ಯವಾದ ರೂಪಗಳನ್ನು ಹೇಳತಕ್ಕಂಥವು ಅಂತ ತಿಳ್ಕೊಂಡ್ರೆ ಅದು ಹೆಚ್ಚು ಉಪಾಸನೆ ಅಂತಾಯ್ತು. ಸಾಮಾನ್ಯ ಪ್ರಜ್ಞಾಮಯ ಅನ್ನೋದಕ್ಕೂ ಈ ರೀತಿ ಉಪಾಸನೆ ಎಷ್ಟು ವ್ಯತ್ಯಾಸ ಇದೆ ಆಗ, ಅದು ಶ್ರೇಷ್ಠ. ಸೂತೆ ಸೃಷ್ಟಿ ಮಾಡಿಕೊಡ್ತಾನೆ, ಪ್ರಸೂತಿ ಅಂತೀವಲ್ಲ ಹಾಗೆ, ಸೂತೆ ಸಂಪಾದಿಸಿಕೊಡ್ತಾನೆ, ಅದನ್ನ ಲಾಭ ಆಗಾಗ ಮಾಡ್ತಾನೆ, ಪ್ರಾಪ್ತಿ ಉಂಟು ಮಾಡ್ತಾನೆ, ಅದಕ್ಕೆ ಸೂತಿ ಅಂತ ಹೇಳ್ತಾರೆ. ಸಂಭೂಯ ಇತ್ಯತ್ರ ಸಮಿತಿ ಉಪಸರ್ಗಾತ್ ಬೃಹತಿ ಸಹಸ್ರ ಸಂಪಾದನಾನಂತರಂ ಭಗವದಾಧಿಕ್ಯಂ ಪುನರಾಧಿಕ್ಯೇನ ಜ್ಞಾಯಿತೆ ಇತ್ಯುಕ್ತಂ ಭವತಿ. ಏನು ವಿಶೇಷ ಅಂದರೆ ಸಮಿತಿ ಉಪಸರ್ಗಾತ್ ಬೃಹತಿ ಸಹಸ್ರ ಸಂಪಾದನಾನಂತರಂ, ಬೃಹತಿ ಸಹಸ್ರವನ್ನು ಮನುಷ್ಯ ಸಾಧನೆ ಮಾಡಿ ಆದ ಮೇಲೆ ಅವನೇನು ವಿಶೇಷ ಬೆನಿಫಿಟ್ ಅಂದರೆ ಭಗವದಾಧಿಕ್ಯಂ ಪುನರಾಧಿಕ್ಯೇನ ಜ್ಞಾಯಿತೆ ಇತ್ಯುಕ್ತಂ ಭವತಿ. ವಿಷ್ಣು ಸರ್ವೋತ್ವ ಇನ್ನೂ ಭಾರಿ ಗಟ್ಟಿಯಾಗತ್ತೆ, ಅದಕ್ಕೆ ಮಹತ್ವ ಜಾಸ್ತಿ. ವಿಷ್ಣು ಸಹಸ್ರನಾಮ ಭೂತಿ ಸಹಸ್ರಾದಿಗಳೆಲ್ಲ ಅಲ್ಲಿ ಎಂಡ್ ಆಗೋದು. ದೇವರು ಸರ್ವೋತ್ತಮತ್ವ ಇನ್ನೂ ಜಾಸ್ತಿ ತಿಳಿಯೋದ್ರಿಂದ ಅದು ಮಹತ್ವ ಜಾಸ್ತಿ ಇದೆ. ಭಗವದ್ ಆಧಿಕ್ಯಂ ಅಧಿಕಂ ಜ್ಞಾತ್ವಾ ದೇವತಾಪಿ ಕ್ರಮೇಣ ಪ್ರಾಪ್ನೋತಿ. ಈ ರೀತಿ ಭಗವದ್ ಆಧಿಕ್ಯ ತಿಳಿತಾ ಹೋದಂತೆ ಎನ್ರು ದೇವತೆಗಳ ಲೋಕಕ್ಕೆಲ್ಲ ಹೋಗ್ತಾ ಬರ್ತಾರೆ. ಇವತ್ತು ಡೈರೆಕ್ಟ್ ಬದಲಿ ಹೋಗೋದು ಬೇರೆ, ಮತ್ತೆ ಮತ್ತೆ ಅನೇಕ ಊರುಗಳು ತೀರ್ಥಕ್ಷೇತ್ರ ನೋಡ್ಕೊಂಡು ಹೋಗೋದು ಬೇರೆ, ಅಂತ ಒಂದು ಅವಕಾಶ ಸಿಗುತ್ತೆ. ಸೊ ನ್ಯಾಚುರಲಿ ಅದಕ್ಕೆ ಹೆಚ್ಚು ಟೈಮು ಹೆಚ್ಚು ದುಡ್ಡು ಎಲ್ಲ ಬೇಕಾಗ್ತದೆ. ಅಷ್ಟು ಬೃಹತಿ ಸಹಸ್ರ ಮಾಡೋದ್ರಿಂದ ಬರುತ್ತೆ ಅಂತ ಅರ್ಥ. ಬೃಹತಿ ಸಹಸ್ರದಿಂದಾಗಿ ಉಳಿದ ದೇವತೆಗಳ ಹತ್ರ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅವನಿಗೆ. ಜ್ಞಾತ್ವಾ ದೇವತಾಪಿ ಕ್ರಮೇಣ ಪ್ರಾಪ್ನೋತಿ, ಅದನ್ನು ಮತ್ತೆ ಹೇಳ್ತಾರೆ. ದ್ವಾಸಪ್ತತಿ ಸಹಸ್ರಾಣಾಂ ರೂಪಾಣಾಂ ಪರ್ಯುಪಾಸನಾತ್ ಆಧಿಕ್ಯಂ ಜ್ಞಾಯತೆ ವಿಷ್ಣೋ ನಿತರಾಂ ಹಿ ಪುನಃ ಪುನಃ ಪ್ರಾಪ್ನೋತಿ ದೇವತಾಶ್ಚೈವ ಕೇಶವಾಂತಾಃ ಕ್ರಮೇಣ ತು ಯೋಗ್ಯಶ್ಚ ವಿದ್ಯಾಯಾಃ ದೇವಾ ಋಷೇವ ಚ ಇತ್ಯಾದಿ ಸತ್ತತ್ವೇ. ಇಷ್ಟು ಸಮರಿ. ದ್ವಾಸಪ್ತತಿ ಸಹಸ್ರಾಣಾಂ ರೂಪಾಣಾಂ, ದ್ವಾಸಪ್ತತಿ ಅಂದರೆ ಎಷ್ಟಾಯಿತು? 72. ಸಪ್ತತಿ 70, ದ್ವಾ 2, ದ್ವಾ 30 ಹೇಗೆ 32, ದ್ವಾಸಪ್ತತಿ 72. ರೂಪಾಣಾಂ ಪರ್ಯುಪಾಸನಾತ್ ಆಧಿಕ್ಯಂ ಜ್ಞಾಯತೆ ವಿಷ್ಣೋ, ವಿಷ್ಣುವಿನ ಸರ್ವೋತ್ತಮತ್ವ ವಿಶೇಷ ತಿಳಿಯುತ್ತೆ. ನಿತರಾಂ ಹಿ ಪುನಃ ಪುನಃ, ಮತ್ತೆ ಮತ್ತೆ ಪಾರಾಯಣಾದಿಗಳನ್ನು ಮಾಡ್ತಾ ಹೋದ ಅಂತ ಅರ್ಥ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಪ್ರಾಪ್ನೋತಿ ದೇವತಾಶ್ಚೈವ ಕೇಶವಾಂತಃ ಕ್ರಮೇಣದ್ದು, ಅದರ ಫಲವಾಗಿ ಕೇಶ ದೇವರವರಿಗೆ ಎಲ್ಲ ದೇವತೆಗಳ ಲೋಕಕ್ಕೆ ಹೋಗ್ತಾ 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 ವಿಷ್ಣು ಲೋಕವನ್ನು ತಲುಪ್ತಾನೆ. ಇದು ಇದರ ವಿಶೇಷ ಫಲ. ಅದು ಎಲ್ಲರಿಂದ ಉಪಾಸನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯೋಗ್ಯ ಅಶಾಸ್ತ್ಯ ವಿದ್ಯಾಯಾಹ ದೇವಾ ಋಷೇವಚ, ಈ ವಿದ್ಯೆಗೆ, ಈ ಪ್ರಕೃತಿ ಶಾಸ್ತ್ರದ ವಿಶೇಷ ಪರಿಜ್ಞಾನಕ್ಕೆ ದೇವತೆಗಳು ಋಷಿಗಳು ಅಧಿಕಾರಿಗಳೇ ಹೊರತು ಮನುಷ್ಯರ ದೇವ ಋಷಿ ಪಿತೃಪ ನರಹ ಇತಿ ಮುಕ್ತಾಸ್ತು ಪಂಚದ ಐದರಲ್ಲಿ ಮೊದಲಿಬ್ಬರು ಶ್ರೇಷ್ಠ. ಯಾವುದೋ ಕೋರ್ಸ್ ಹಾಕ್ತಾರೆ, ಎಲಿಜಿಬಿಲಿಟಿ ಹಾಕ್ತಾರೆ ತಕ್ಷಣ. ಬಿ ಬಿ ಎಂ ಓಪನ್ ಮಾಡಿದ್ದೇವೆ, ಯಾರ್ಯಾರು ಅಪ್ಲೈ ಮಾಡಾಗಿಲ್ಲ, ಎಲಿಜಿಬಿಲಿಟಿ ಇದಿರುತ್ತೆ. ಈ ಋಷಿ ಯಾರು ಎಲಿಜಿಬಲ್ ಇದಕ್ಕೆ, ದೇವತೆ ಋಷಿಗಳು ಮಾತ್ರ ಎಲಿಜಿಬಲ್ಲೇ ಹೊರತು ಬೇರೆ ಎಲಿಜಿಬಲ್ ಅಲ್ಲ. ಅವರು ಸಾಮಾನ್ಯ ತಿಳ್ಕೊಳ್ಳೋಕ್ಕೆ ಎಲಿಜಿಬಲ್ ಅಷ್ಟೇ, ಅವ್ರು ಮೆಡಿಕಲ್ ಪುಸ್ತಕ ಅಂಗಡಿಯಲ್ಲಿ ಯಾರು ಬೇಕಾದ್ರೂ ಓದ್ಕೋಬಹುದು, ಬಟ್ ಔಷಧಿ ಕೊಡೋಕ್ಕಾರ ಅವ್ರು ಪಾಸಾಗಿ ಸೇರಿಸ್ಕೊಂಡೆಲ್ಲ ಬಂದಿರ್ಬೇಕು. ಅವ್ರಿಗೆ ಸುಮ್ಮನೆ ಓದ್ಕೊಂಡು ಜ್ಞಾನ ಪಡ್ಕೊಳ್ಳೋಕೆ ಅಭ್ಯಂತರ ಇಲ್ಲ. ಅದರ ಕೋರ್ಸ್ ಅಂತ ಮಾಡಿ ಡಾಕ್ಟರ್ ಟೆಕ್ನಿಕಲಿ ಕರೆಸ್ಕೋಬೇಕಾರೆ ಏನಾಗಬೇಕಾತ, ಓದಿ ಕೋರ್ಸ್ ಓಸ್ ಓದಿ ಕಂಪ್ಲೀಟ್ ಪರೀಕ್ಷೆ ಕೊಟ್ಟೆ ಪಾಸ್ ಆಗಬೇಕು. ಸುಮ್ಮನೆ ಪುಸ್ತಕ ಓದಲು ಬೇರೆ ಒಂದು ಯಾರು ಕರೆಯೋದಿಲ್ಲ. ಅದಕ್ಕೆ ಎಲಿಜಿಬಲ್ ದೇವತೆಗಳ ಋಷಿಗಳೇ ಹೊರ ಸಾಮಾನ್ಯರಲ್ಲ. ಇತ್ಯಾದಿ ಸತ್ತತ್ವೇ ಸತ್ತತ್ವ ಅನ್ನೋ ಗ್ರಂಥ, ಅದರಲ್ಲಿ ವಿಷಯ ಬಂದಿದೆ. ಪ್ರತಿ ಸಹಸ್ರ ಸ್ಥಿತಾನಿ ವಿಷ್ಣು ರೂಪಾಣಿ ಪುರುಷೇ ಸ್ಥಿತಾನಿ ಪುರುಷೈ ರಹೇಯತ್ವಾದ ಅಹಂ ನಾಮಕಾನಿ ತಾನೇವ ಸೂರ್ಯೇ ಸ್ಥಿತಾನಿ ಯಾನೇವ ಸೂರ್ಯೇ ಸ್ಥಿತಾನಿ ತಾನ್ಯಪಿ ಸೂರ್ಯಾದಿಪಿ ಅಹೇಯತ್ವಾತ್ ಅಹಂ ನಾಮಕಾನಿ. ಅದಿಷ್ಟು ಕೊನೆಯೇ ಬಂದಿತ್ತು. ಯೋಸೌ ಅಸೌ ದೇವಃ ಅಂತ ಹೇಳಬೇಕಾದ್ರೆ ಅದಿಷ್ಟು ಅರ್ಥ ಹೇಳ್ತಾರೆ. ಬೃಹತಿ ಸಹಸ್ರ ಸ್ಥಿತಾನಿ ವಿಷ್ಣು ರೂಪಾಣಿ, ಬೃಹತಿ ಸಹಸ್ರದಲ್ಲಿರತಕ್ಕಂಥ ವಿಷ್ಣು ರೂಪಗಳು, ಅದು 72,000 ರೂಪಗಳೇನಿವೆ, ಅಷ್ಟು ರೂಪಗಳು ಕೂಡ ಪುರುಷೇ ಸ್ಥಿತಾನಿ, ಪ್ರತಿಯೊಬ್ಬ ಪುರುಷನಲ್ಲೂ ಇವೆ. 72,000 ರೂಪಗಳು, 72,000 ನಾಡಿ, ಪ್ರತಿಯೊಬ್ಬನಲ್ಲಿ 72,000 ನಾಡಿ ಇರೋದ್ರಿಂದ ಅಷ್ಟು ರೂಪಗಳು ಯಾರಲ್ಲಿದೆ ಅಂತ ಆಯ್ತೀಗ, ಪ್ರತಿಯೊಬ್ಬನಲ್ಲೂ ಅಷ್ಟು ರೂಪಗಳಿವೆ. ಬಲಗಡೆ 36,000, ಎರಡುಗಡೆ 36,000, ಪುರುಷೇ ಸ್ಥಿತಾನಿ ಎರಡಾಯ್ತೀಗ. ಪುರುಷೈ ಅಹೇಯತ್ವಾದ ಅಹಂ ನಾಮಕಾನಿ, ಅವಕ್ಕೆಲ್ಲ ಅಹಂ ಅಂತ ಹೆಸರು. ರೂಪಗಳಿಗೆ ಏನಂತ ಹೆಸರು ಅವಕ್ಕೆ? ಅಹಂ ಅಂತೇಳಿ ಅಂದರೆ ಅಹೇಯ, ಅದು ಬಿಟ್ಟಿರ್ಲಕ್ಕೆ ಬರೋದಿಲ್ಲ. ದೇಹದಲ್ಲಿ ನಾಡಿಗಳಿರ್ಬಿಟ್ಟು ಹೇಗಿರ್ಲಕ್ಕೆ ಬರೋದಿಲ್ವೋ, ನಾಡಿಗತವಾದ ರೂಪಗಳನ್ನು ಬಿಟ್ಟಿರ್ಲಕ್ಕಾಗೋದಿಲ್ಲ. ತಾನೇವ ಸೂರ್ಯೇ ಸ್ಥಿತಾನಿ, ಇಷ್ಟು ಕೂಡ ಯಾರಲ್ಲಿವೆ ಮತ್ತೆ? ಸೂರ್ಯ 72,000 ರೂಪ ಸೂರ್ಯನಲ್ಲಿವೆ. ತಾನೇವ ಸೂರ್ಯ ಅನ್ನೇವ ಸೂರ್ಯೇ ಸ್ಥಿತಾನಿ, ಸೂರ್ಯನಲ್ಲಿ ಯಾವ ರೂಪಗಳಿವೆಯಲ್ಲ, ತಾನ್ಯಾದಿ ತಾನ್ಯಪಿ ಸೂರ್ಯಾಧಿಪರೇಯತ್ವ, ನಮ್ಮೊಳಗಿರ್ತಕ್ಕಂಥ ರೂಪಗಳನ್ನು ಬಿಟ್ಟಿರ್ಲಕ್ಕೆ ನಮಗಾಗೋದಿಲ್ಲ. ಆ ಸೂರ್ಯಾದಿಗತವಾದ ರೂಪಗಳನ್ನು ಬಿಟ್ಟು ಸೂರ್ಯಾದಿಗಳಿರಲಿಕ್ಕಾಗೋದಿಲ್ಲ. ಅದಕ್ಕೆ ಅದಕ್ಕೂ ಅಹಂ ಅಂತ ಹೆಸರು, ಇವಕ್ಕೂ ಅಹಂ ಅಂತ ಹೆಸರು. ಅಹಂ ಅಂದರೆ ನಾನು ಅಂತ ಅರ್ಥ ಅಲ್ಲ, ಇವಕ್ಕೆ ಅಹೇಯವಾದ ರೂಪಗಳು ಅಂತ ಅರ್ಥ, ಬಿಟ್ಟಿರಲಾಗದ ರೂಪಗಳು ಅಂತ ತಾತ್ಪರ್ಯ. ಏತು ಏತ ದೇವ ಉಕ್ತಂ ನಾರಾಯಣಾಖ್ಯಂ ಅಹಂ ನಾಮಕಾನಿ, ಏತ ದೇವ ಉಕ್ತಂ ನಾರಾಯಣಾಖ್ಯಂ ಪರಂ ಬ್ರಹ್ಮೈವ ಸರ್ವದಾ ಉಪಸಮೀಪೇ ಈಕ್ಷೇತ. ಈ ರೀತಿ ಹೇಳಲ್ಪಟ್ಟಂಥ ಅಹಂ ನಾಮಕನಾದ ನಾರಾಯಣನನ್ನು ಪರಬ್ರಹ್ಮ ಅಂತ ಹೇಳಿದ್ರು. ಸರ್ವ ಸದಾಕಾಲ ಉಪ ಈಕ್ಷೇತ, ತನ್ನ ಹತ್ರ ಇದ್ದಾನೆ ಅಂತ ಉಪಾಸನೆ ಮಾಡ್ತಿರಬೇಕು. ಇದು ಒಳ್ಳೆ ಸಿದ್ಧಿಗೆ ಕಾರಣ ಅಂತ ಅರ್ಥ. ಸೊ ಅಹಂ ಅನ್ನೋ ಹೆಸರು ಆಗ್ರಹ ಅಹಂ ಬ್ರಹ್ಮಾಸ್ಮಿ ಅನ್ನೋ ಬೃಹದಾರಣ್ಯ ಉಪಸಿದ್ರೆ ಮಾತು ಇನ್ನೂ ಚೆನ್ನಾಗಿ ಅರ್ಥ ಆಗ. ಇಂದು ಈ ರೀತಿಯಲ್ಲಿ ದೇಹ ಅಹಂ ಆಗಿದ್ದಾನೆ ಅಂತ ಹೇಳಿದರೆ ಎಷ್ಟು ಗ್ರೇಟ್ ಆಗ್ತಾನೆ ದೇವರು, ಗೊತ್ತಾಯ್ತಾ? ಪ್ರತಿಯೊಬ್ಬರೊಳಗೆ ಇದ್ದು 72,000 ರೂಪದಲ್ಲಿದ್ದು ಅವರಿಗೆ ಅಹಂ ಆಗಿದ್ದಾರೆ. ಸೂರ್ಯನಲ್ಲಿ 72,000 ಅವರಿಗೆ ಆ ಥರ ಅಹೇನಾಗಿದ್ದಾರೆ. ಮತ್ತು ಬೃಹತಿ ಶಾಸ್ತ್ರದೊಳಗೆ ಇದ್ದ ಅಹಂ ಆಗಿದ್ದ. ಬೃಹತಿ ಶಾಸ್ತ್ರಗತ, ಪುರುಷಗತ, ಸೂರ್ಯಗತ, ಮೂರು ಕೂಡ ಅಹಂ ಶಬ್ದವಾಚ್ಯ. ಅಲ್ಲಿಯೂ ಅಹಂ ರೂಪ, ಇಲ್ಲೂ ಅಹಂ ರೂಪ, ಇಲ್ಲೂ ಅಹಂ ರೂಪ. ಈ ಅಹಂ ಯಾವುದು? ಬ್ರಹ್ಮ, ಆ ಪರಮಾತ್ಮನೇ ಅವನು. ಅಸ್ಮಿ ಅಂದರೆ ಯಾವಾಗ? ಯಾವಾಗಲೂ ಇರ್ತಾನೆ, ಒಮ್ಮೊಮ್ಮೆ ಅಲ್ಲ. ಯಾವಾಗಲೂ ಅರಿಯುತ್ತಿರೋದ್ರೆ ದೇವರಿಗೆ ಅಸ್ಮಿ ಅಂತ ಕರೀತಾರೆ. ಸೊ ಎಲ್ಲವೂ ಕೂಡ ವಿಷ್ಣು ಪರವಾದ ವಿಷ್ಣು ಎಂಬಿಷ್ಣು ಭಷತ್ಕಾರ ಇದ್ದಾಗೆ ಅಹಂ ಬ್ರಹ್ಮ ಅಸ್ಮಿ ಅಂಥೇಳಿ ನಾನು ಬ್ರಹ್ಮನಾಗಿದ್ದೇನೆ ತಿಳ್ಕೊಳ್ಳೋದಲ್ಲ. ದೇವರಿಗೆ ಅಹಂ ಅಂತ ಹೆಸರು, ಬ್ರಹ್ಮ ಅಂತ ಹೆಸರು, ಅಸ್ಮಿ ಅಂತ ಹೆಸರು ಅಂತ ಅರ್ಥ. ಅಹಂ ಅಲ್ಲಿ ಹೇಳ್ಬೇಕಾದ್ರೆ ಹಾಗಲ್ಲ, ಅಹಂ ಅಂದರೆ ನಾನು ಅಂತ ಅಷ್ಟೇ ಅರ್ಥ. ಅಹಂ ಅಂದರೆ ನಾನು, ಇಲ್ಲಿ ಹಾಗಲ್ಲ. ಉಪನಿಷತ್ತಿನಲ್ಲಿ ಏನು ಅಹಂ ಅಂತ ಕರೆದಿದ್ದೆ ಅಲ್ಲಿ ತಗೋಬಾರ್ದು. ಅಹಂ ಕರೋಮಿ, ಅಹಂ ಜಾನಾಮಿ ಇತ್ಯಾದಿ ಪದ ಬಂದಾಗ ನಾನು ಅಂತ ಅರ್ಥ. ಅದು ಇಲ್ಲಿ ಬಂದಾಗ ಆ ಅರ್ಥ ಅಲ್ಲ. ಉಪನಿಷತ್ತಿನಲ್ಲಿ ದೇವರನ್ನ ಅಹಂ ಅಂತ ಕರೆದಾಗ ದೇವರಿಗೆ ಅಹಂ ಅಂತ ಕರೆದರು, ನಮಗಲ್ಲ. ಅವಾಗ ದೇವಿಯ ಅರ್ಥ ಮಾಡಬೇಕು, ನಮಗೆ ಅಹಂ ಅಂತ ಕರ್ಕೊಂಡಾಗ ಅರ್ಥನೇ ಮಾಡಬೇಕು. ಅಹಂಕಾರ ಹೋಗಬೇಕು ಅಂದರೆ ದೇವರು ಹೋಗಬೇಕು ಅಂತ ಅರ್ಥ ಮಾಡಬಾರ್ದು. ಮತ್ತೆ ಏನಾಗಬೇಕಲ್ಲಿ, ಅಹಮ್ಮನ್ನು ಈ ಒಂದು ಕರ್ತೃತ್ವ ಭ್ರಾಂತಿ ಹೋಗಿಬಿಡಬೇಕು. ನಾತ್ರ ಜೀವೇಶ್ವರ ಭೇದೋ ವಿವಕ್ಷಿತ, ಇಷ್ಟೇಳಿ ಅಹಂ ಬ್ರಹ್ಮಾಸ್ಮಿ ಅಂತ ಇತ್ಯಾದಿ ಜೀವ ಅಭೇದ ಯಾಕೆ ಹೇಳಬಾರದು ಅಂದರೆ ಹೇಳಬಾರದು. ಯಾಕೆ? ಸ್ಪಷ್ಟ ಅಲ್ಲೇ ಉತ್ತರ ಇದೆ. ದೇವರನ್ನು ಉಪ ಈಕ್ಷೇತ ಹತ್ರ ನೋಡು ಅಂತ ಹೇಳಿದಾಗ ನಾನೇ ಅಂತ ನೋಡಿ ಅಂತ ಅರ್ಥ ಆಗಲಿಲ್ಲ. ಹತ್ರ ಇದ್ದಾನೆ ಅಂದರೆ ಬೇರೆ ಅಂತ ಅರ್ಥ ಆಗಲಿಲ್ಲ. ಈಗ ಅದಕ್ಕೆ ಅಭೇದ ಅರ್ಥದ ಬಂದಿಲ್ಲ, ಭೇದದ ಅರ್ಥನೇ ಇದೆ. ಉಪ ಸಮೀಪೆ ಈಕ್ಷತೆ ಅತಿ ಸಮೀಪೆ ದರ್ಶನ ವಚನಾತ್ ನ ಚ ನಿರರ್ಥ ಉಪಸರ್ಗಾಣ ಉಪಸರ್ಗಸ್ಯ ಅಂಗೀಕರ್ತು ಯುಕ್ತಂ. ಅವ್ರೇನು ಮಾಡ್ತಾರೆ ಅದ್ವೈತಿಗಳಾಗ ನೋಡಿ, ಉಪ ಅಂತಿದೆ ಅದು ಅಷ್ಟು ದೊಡ್ಡದಲ್ಲ, ಅದು ಅರ್ಥ ಇಲ್ಲ, ಅದಕ್ಕೆ ಗೊತ್ತಾಯ್ತಿಲ್ಲ ಅಂತ ಹೇಳಿದರೆ ಹಾಗೆ ಹೇಳಬಾರ್ದು ಅಂತ ಹೇಳ್ತಾರೆ. ಪ್ರಿಫಿಕ್ಸ್ಗಳಿಗೆ ಅರ್ಥ ಇಲ್ಲ ಅಂತ ಹೇಳಬಾರ್ದು. ನಾಕ ನಚ ನಿರರ್ಥಕತ್ವ ಉಪಸರ್ಗಸ್, ಅದು ಅರ್ಥ ಒಪ್ಕೊಂಡ್ರೆ ಅವ್ರಿಗೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ ಅದು ಹೇಳಿ ಬಿಟ್ಬಿಡೋ, ಇದಷ್ಟು ಇಗ್ನೋರ್ ಮಾಡಬೇಡ ಅಂತ ಕೇಳ್ತಾನೆ. ಇಗ್ನೋರ್ ಮಾಡಾಗಿಲ್ಲ, ಯಾಕೆಂದರೆ ನಹಿ ಆರ್ಷೇಷು ವೇದಾದಿಷು ವ್ಯಾಕರಣ ನಿರುಕ್ತಾದಿಷು ಚ ಉಪಸರ್ಗಾಣಾಂ ವೈಯರ್ಥ್ಯಂ ಅಂಗೀಕೃತಂ ಕುತ್ರಚಿತ್. ಎಷ್ಟು ಇಂಪಾರ್ಟೆಂಟ್ ಲೈನ್ ಇದು. ನಚ ಆರ್ಷೇಷು ವೇದಾದಿಷು ವ್ಯಾಕರಣ ನಿರುಕ್ತಾದಿಷು, ಆರ್ಷೇಷು ಋಷಿಗಳು ಮಾಡಿದ್ದೆಲ್ಲ ಏನಂತಾರೋಕೆ ಆರ್ಷ ಗ್ರಂಥಗಳು ಅಂತ ಹೆಸರು. ವೇದಾದಿಷು ಅಂದರೆ ಅಪೌರುಷೇಯ ಗ್ರಂಥಗಳು, ಅವುಗಳಲ್ಲಿ ಅವೆಲ್ಲ ಆರ್ಷಗಳು ಯಾವ್ಯಾವುದು? ವ್ಯಾಕರಣ ನಿರುಕ್ತಾದಿಷು, ವ್ಯಾಕರಣ ನಿರುಕ್ತ ಮೊದಲಾದವುಗಳಲ್ಲಿ ಚ ಇವುಗಳಲ್ಲೂ ಕೂಡ ವೇದಗಳಲ್ಲಿ ಋಷಿ ಪ್ರಣೀತ ಗ್ರಂಥಗಳಲ್ಲಿ ವ್ಯಾಕರಣಾದಿಗಳಂತಲ್ಲಿ ನಿಕುರು ನಿರುಕ್ತದಲ್ಲಿ ಉಪಸರ್ಗಾಣ ಉಪಸರ್ಗಗಳಿಗೆ ಈ ಪ್ರಿಫಿಕ್ಸ್ಗಳಿಗೆ ವೈಯರ್ಥ್ಯಂ ಅಂಗೀಕೃತಂ ನಾಕುತ್ರದ ಎಲ್ಲೆಲ್ಲೂ ವ್ಯರ್ಥ ಅಂತ ಹೇಳಬಾರದು ಅಂತ ಇದೆ. ಅರ್ಥ ಆಯ್ತಾ? ಬ್ರಹ್ಮ ಸ್ಮೃತೇಶ್ಚ ಅಂದ್ಬಿಡ್ತಾರೆ, ಚಕಾರಕ್ಕೆ ವಿಶೇಷ ಅರ್ಥ ಇದೆ. ಅದು ಏನು ಇಲ್ಲಿ ಹೇಳಿದಾಗ ಹೇಳಬಾರದ, ಚ ಅಂತ ಹೇಳಿದ ತಕ್ಷಣ ಚಕಾರ ಉಪಯೋಗ ಅರ್ಥ ಇದೆ, ಅಪಿ ಅಂತ ಹೇಳ್ತಾರೆ ಅದಕ್ಕೊಂದು ಅರ್ಥ ಇದೆ, ಮಾದರಿ ಅದೇ ರೀತಿ ಉಪಯೋಗಿಸ್ತಾರೆ ಅದಕ್ಕೊಂದು ಅರ್ಥ ಇದೆ. ಪ್ರತಿಯೊಂದು ಅರ್ಥದಲ್ಲೂ ಕೂಡ ಉಪಸರ್ಗನೇ ಬರಲಿ ಚಕಾರ ಬರಲಿ ಏನೇ ಬರಲಿ ಏನು ಹೇಳಬಾರ್ದು, ಅದಕ್ಕೆ ವ್ಯರ್ಥ ಅಂತ ಹೇಳಬಾರ್ದು, ಅದಕ್ಕೊಂದು ಪರ್ಪಸ್ ಇರಬೇಕು. ಬಂಗಾರದ ಸರ ಮಾಡಿರ್ತಾನೆ, ಹುಕ್ಕಾಗಿರ್ತಾನೆ, ಇದು ವ್ಯರ್ಥ ಅಂದರೆ ಹಾಕೊಳ್ಳೋಕೆ ಕಟ್ಕೊಳ್ಳೋಕೆ ಬರಲ್ಲ ಅದಕ್ಕೆ ಹಾಕಿದ್ದೀನಿ ಅಂತ ಹೇಳ್ತಾರೆ. ಸುಮ್ಮನೆ ಶೋಗ್ ಹಾಕಿದರೆ ದುಡ್ಡು ಲಕ್ಷಾಂತರ ರೂಪಾಯಿ ಸುಮ್ಮನೆ ಹಾಕ್ಲಿಕ್ಕೆ ಬರುತ್ತಾ? ಆದರೆ ಕಬ್ಬಿಣದಲ್ಲಿ ಎಕ್ಸ್ಟ್ರಾ ಇದ್ರೆ ಪರವಾಗಿಲ್ಲ, ಯಾಕೆ ಏನು ಅಂಥ ಬೆಲೆ ಇಲ್ಲ ಅದಕ್ಕೆ. ಆದರೆ ಶಾಸ್ತ್ರದಲ್ಲಿ ಮಾತ್ರ ಎಂದು ಕೂಡ ಕಾವ್ಯಗಳಲ್ಲಿ ಏನು ಮಾಡ್ಬೋದು, ಹೆಚ್ಚು ಕಡಿಮೆ ಸೇರಿಸ್ಕೋಬೋದು, ಸುಮ್ಮನೆ ಪದ ಸೇರಿಸ್ಕೋಬೋದು. ಶಾಸ್ತ್ರದಲ್ಲಿ ಹಾಗೆ ಹೇಳಬಾರ್ದು. ಇದು ಅವರೆಲ್ಲ ಏನು ಮಾಡ್ತಾರೆ, ಶಾಸ್ತ್ರ ಅಷ್ಟು ವಿದ್ಯಾರಣ್ಯ ಭಾಷೆ ಋಗ್ವೇದ ಬರಿಬೇಕಾದ್ರೆ ಇದು ವ್ಯರ್ಥ ಅಂತ ಬರೋದು, ಬಹುಪನ್ನ ಹೇಳ್ಬಿಡ್ತಾರೆ, ಈ ಪದ ವ್ಯರ್ಥ, ಈ ಅಕ್ಷರ ವ್ಯರ್ಥ ಅಂತ ಹೇಳ್ತಾರೆ. ಅಂದರೆ ವೇದಗಳಿಗೆ ವ್ಯರ್ಥ ಅಂತ ಹೇಳೋದಾದ್ರೆ ಅರ್ಥ ಏನು? ಬಂಗಾರ ವ್ಯರ್ಥ ಎಲ್ಲ ಕೆಳಗಿರ್ತಾರಲ್ಲ, ಇದು ಕೆಲಸಕ್ಕೆ ಎಲ್ಲ ತೆಗೆದುಬಿಡೋದು, ಇದು ಕೆಲಸಕ್ಕೆ ತೆಗೆದಾಕ್ಬಿಟ್ಟು ಬೆಳಿಗ್ಗೆ ಒಂದು 1 ಮಿಲಿಗ್ರಾಮ್ ಲೆಕ್ಕ ಕೊಡೋದು, ಒಂದು 10 ಗ್ರಾಮ್ ಪದಾರ್ಥ ಅಂತ ತೆಗೆದುಬಿಟ್ಟು 1 ಮಿಲಿಗ್ರಾಮ್ ದುಡ್ಡು ಕೊಟ್ಟು ಹೋಗ್ಬಿಟ್ರೆ ಇದು ವೇಸ್ಟು ಅಂತೇಳಿ ಮೋಸ ಮಾಡ್ತಿದ್ದಾನೆ ಅಂತ ಅರ್ಥ. ಅದರಲ್ಲಿ ಹುಕ್ಕು ಸಮೇತ ಹೇಗೆ ವೇಟ್ ಮಾಡ್ತಾನೋ ಆ ರೀತಿಯಲ್ಲಿ ಶಾಸ್ತ್ರ ಅಂತೇಳಿ ಸುವರ್ಣ, ಅದು ಸುವರ್ಣ ಶಾಸ್ತ್ರ ಸುವರ್ಣ. ಏನಲ್ಲ ಅದರಲ್ಲಿ ಯಾವ್ಯಾವುದು ವೇಸ್ಟ್ ಅಲ್ಲ. ಈ ಹಲಸಿನಲ್ಲಿ ವೇಸ್ಟ್ ತೆಗೆದಾಗ ಸೀಟ್ಲೆಸ್ ದ್ರಾಕ್ಷಿಯಲ್ಲಿ ತೆಗೆದುಬಿಟ್ರೆ ಗೊತ್ತಾಯ್ತಾ ಹೋಗ್ಬಿಡುತ್ತೆ, ಅದಕ್ಕೆ ಅಲ್ಲೇ ನಮ್ಮಲ್ಲಿ ವ್ಯತ್ಯಾಸ ಕಾಣುತ್ತೆ. ಹಲಸಿನಲ್ಲಿ ಎಷ್ಟು ವೇಸ್ಟೇಜ್ ಹೋಗುತ್ತೆ, ಸೀಡ್ಲೆಸ್ ದ್ರಾಕ್ಷಿ ಒಂದು ಚೂರು ವೇಸ್ಟೇಜ್ ಇಲ್ಲ. ಅರ್ಥ ಆಯ್ತಾ? ಆ ರೀ ಅದು ಸೀಡ್ರೋ ಸೀಡಾರೋ ವೇಸ್ಟ್ ಆಗುತ್ತೆ, ಸೀಡ್ಲೆಸ್ ಅಲ್ಲಿ ಏನೇನು ವೇಸ್ಟ್ ಆಗಬಾರ್ದು. ಆ ರೀತಿ ಶಾಸ್ತ್ರ ಓದಬೇಕು ಅಂತ ಅರ್ಥ. ನಹಿ ಆರ್ಷೇಷು ವೇದಾದಿಷು ವ್ಯಾಕರಣ ನಿರುಕ್ತಾದಿಷು ಚ ಉಪಸರ್ಗಾಣಾಂ ವೈಯರ್ಥ್ಯಂ ಅಂಗೀಕೃತಂ ಕುತ್ರಚಿತ್. ಇದೆಲ್ಲ ಅನೇಕ ಕಡೆ ಹೇಳ್ತದೆ ವೇದಗಳ ಸ್ವರ. ಸ್ವರ ಹೇಳ್ಬೇಕಾದ್ರೆ ಏನಿರ್ತದೆ, ಅದು ಅರ್ಥ ಇರ್ತದೆ. ನಮ್ಮ ಆರೋ ಅಂತ ಕರಿಬೇಕಾದ್ರೆ ಬೇಕಾದ್ರೆ ಕೂಗ್ತಾರೆ, ಕೆಲವು ಬಾ ಅಂತ ಕರೀತಾರೆ, ಸ್ವಲ್ಪ ಬರ್ತೀನಿ ಅಂತ ಹೋಗ್ತಾರೆ. ಆರೋ ಸ್ಟೈಲ್ನೊಳಗೆ ಏನೋ ಅಪಘಾತ ಆಗಿದೆ, ತಕ್ಷಣ ಓಡ್ತಾರೆ. ಯಾಕೆ? ಆರೋ ಅಂತ ಕಿರಿಚಿಕೊಂಡಾಗ ಏನೋ ಆಗಿದೆ ಅಂತ ಅರ್ಥ. ಯಾವ ಸ್ವರ ಏನು ಚೇಂಜ್ ಮಾಡುತ್ತೆ ಅದನ್ನು ಅರ್ಥದ ವ್ಯತ್ಯಾಸ ಹೇಳುತ್ತೆ. ಮತ್ತೆ ಖುಷಿಯಿಂದ ಹೇಳೋದು ಬೇರೆ, ದುಃಖದಲ್ಲಿ ಹೇಳೋದು ಬೇರೆ, ಅನೇಕ ವೇರಿಯೇಷನ್ ಇರುತ್ತೆ ಅದರೊಳಗೆ. ಸ್ವರಕ್ಕೆ ಅರ್ಥ ಇಲ್ಲ ಅಂದ್ರೆ ಏನರ್ಥ ಅದಕ್ಕೆ? ಅರ್ಥ ಆಯ್ತಾ? ಅರ್ಥ ಇದ್ದೇ ಇದೆ. ಉಪಸರ್ಗಾಣಾಂಚ ವೈಯರ್ಥ್ಯಂ ಅಂಗೀಕೃತಂ ಕುತ್ರಚಿತ್. ಪ್ರಜ್ವತ್ತು ಪ್ರೆಷರ್ ಕುಕ್ಕರ್ಗೆ ಆ ವಿಜಲ್ ಹಾಕಿದಾಗ ಅರ್ಥ ಆಗುತ್ತೋ ಇಲ್ಲ, ಸ್ವರಕ್ಕೆ ಅರ್ಥ ಇಲ್ಲದ ಧ್ವನಿಗೆ ಅರ್ಥ ಇಲ್ಲದೆ ಹೋಗಿದ್ರೆ ಅಯ್ಯೋ ಓಡೋಗ್ತಾರೆ, ಅಯ್ಯೋ ಕೂಗ್ತಾ ಇದೆ ಆಗಲೇ ಅದು ಓಡೋಗ್ತಾರೆ. ಅಥವಾ ಅರ್ಥ ಇದೆ ಅಂತ ಆಗಲೇ ಶಬ್ದಗಳಿಗೆ ಅರ್ಥ ಇದೆಯೋ ಇಲ್ವ? ಅದೇ ರೀತಿ ಬೆಲ್ ಹೊಡಿತಾನೆ ಬಸ್ನಲ್ಲಿ, ಅರ್ಥ ಇದೆಯೋ ಇಲ್ಲ ಅದಕ್ಕೆ? ಒಂದು ಹೊಡಿತಾನೆ ನಿಲ್ಲಿಸು, ಎರಡು ಹೊಡಿತಾನೆ ಹೋಗು, ಅರ್ಥ ಇಟ್ಕೊಂಡಿಲ್ಲ. ಈಗ ಯಾವುದು ಅರ್ಥ ಇಲ್ಲದಿರಲ್ಲ ಸಾಧ್ಯ ಇಲ್ಲ. ಪ್ರಜ್ಞಾದಿಮಯ ಏವಂ ಸಹ ಭೂತ್ವ ಇತ್ಯುಕ್ತ ಪ್ರಕಾರೇಣ. ಅದಕ್ಕೆ ಗಂಟೆ ಬಾರಿಸ್ತಾನೆ, ಅದಕ್ಕೆ ಅರ್ಥ ಇದೆ. ಅದಕ್ಕೆ ಗಂಟೆ ಬಾರಿಸ ಸ್ವರಿತ ಅಂತ ಹೇಳಿದ್ದಾರೆ ಆಚಾರ್ಯರು. ಅದು ಸರ್ವೋತ್ತಮ ಅಂತ ಹೇಳ್ತಾ ಇದೆ ಅಂತ ಅರ್ಥ. ಅದು ಉಳಿದೇವತೆ ಗಂಟೆ ಬರ್ಸಾಗಿಲ್ಲ, ಲಕ್ಷ್ಮೀನಾರಾಯಣರಿಗೆ ಮಾತ್ರ ಗಂಟೆ ಬರೆಸ್ಬೇಕು ಮಂಗಳಾರತಿ ಮಾಡ್ಬೇಕಾದ್ರೆ, ಉಳಿದವ್ರಿಗೆ ಗಂಟೆ ಬರ್ಸ. ಯಾಕೆ? ಸರ್ವೋತ್ತಮತ್ವ ಹೇಳ್ತಿರೋದ್ರಿಂದ ಅದು ಉಳಿದವ್ರಿಗೆ ಹೇಳಿ ಅಪ್ಲಿಕಬಲ್ಲ ಅದು, ಅವರಿಬ್ಬರಿಗೆ ಅಪ್ಲಿಕಬಲ್. ಉಳಿದವರಿಗೆ ಮಂಗಳಾರತಿ ಕೊಡಬೇಕೇ ಹೊರತು ದೇವರಿಗೆ ಮಾಡಿದ್ದನ್ನು ಅವರಿಗೆ ಗಂಟೆ ಬಾರಿಸಿ ಮಾಡಾಗಿಲ್ಲ. ಸರಿಯಾಗಿ ಅರ್ಥ ತಿಳ್ಕೊಂಡ್ರೆ ಆ ಪ್ರತಿಯೊಂದಕ್ಕೂ ಪರ್ಪಸ್ ಇರ್ತದೆ. ಇವತ್ತು ಎಲ್ರಿಗೂ ಮಾಡ್ತಾ ಇರ್ತಾರೆ, ಬಾಳಿದ್ದು ಮಾಡಿದ್ದೇನೆ, ಆ ರೀತಿ ಮಾಡಿ ತಪ್ಪ ಗಂಟೆ ಬಾರಿಸ್ಕೊಂಡು ಮಾಡಬಾರ್ದು, ಗೊತ್ತಾಯ್ತಾ? ಅದು ಹೆಂಗಸರಿಗೆ ದೇಹ ಟೇರ್ ಪೂಜೆ ಇಲ್ಲ ಅದರಿಂದ ಗಂಟೆ ಬಾರಿಸಾಗೇ ಇಲ್ಲ ಅವರು, ಗೊತ್ತಾಯ್ತಾ? ಏನು ಮಾಡಬೇಕು ಅವರು? ಬರೀ ಆರತಿ ಹೊರತು ಗಂಟೆ ಬಾರಿಸಿ ಮಾಡಾಗಿಲ್ಲ. ಹಾಡು ಹೇಳಿ ಬಾರಿಸೋಕ್ಕೆ ಹೊರತು ಗಂಟೆ ಬಾರಿಸಾಗಿಲ್ಲ. ಉದ್ದೇಶ ಏನಂದರೆ ದೇವ್ರಿಗೆ ಡೈರೆಕ್ಟ್ ಮಾಡಿದಾಗ ಹೇಳ್ಬೇಕನ್ನ ಡೈರೆಕ್ಟ್ ಮಾಡಾಗಿಲ್ಲ, ಈ ರೀತಿ ಮಾಡಬೇಕು, ಉಪಾಸನೆ ಮಾಡಬೇಕು. ದೇವ್ರ ಪೂಜೆ ಅವರ ಯಜಮಾನರು ಮಾಡಿರೋದ್ರಿಂದ ಇವ್ರು ಈ ರೀತಿ ಮಾಡಬೇಕು. ಅವಾಗ ಪ್ರಶ್ನೆ ಬರೋದಿಲ್ಲ, ಕೊಡೋದು ಅಲ್ಲ. ಅವರು ಆರತಿ ಮಾಡಬೇಕಾದ್ರೆ ಸರ್ವೋತ್ತಮತ್ತೆ ಅವ್ರು ಗೌರಿ ಪೂಜೆ ಇತ್ತ ಡೈರೆಕ್ಟ್ ದೇವ್ರ ಪೂಜೆ ಮಾಡೋದಿಲ್ವಲ್ಲ, ಅಂತರ್ಯಾವಿಷಯ ಮಾಡ್ತಾರಾದ್ರಿಂದ ಅವ್ರಿಗೆ ಗಂಟೆ ಇಲ್ಲ. ಪ್ರಾಣದೇವರ ಮಂಗಳಾರತಿ ಮಾಡಬೇಕಾದ್ರೂ ಕೂಡ ಪ್ರಾಣದೇವರ ಅಂತ ಪರಮಾತ್ಮನೇ ಮಾಡೋದು, ಅಧಿಷ್ಠಾನ ಪ್ರಾಣದೇವರಾದ್ರಿಂದ ಅಲ್ಲಿ ಗಂಟೆ ಇಲ್ಲ. ಗೊತ್ತಾಯ್ತಾ? ಡೈರೆಕ್ಟ್ ದೇವರಿಗೆ ಮಾಡಿದಾಗ ಮಾತ್ರ ಗಂಟೆ ಬಾರಿಸ್ಬೇಕು. ಸಂಭೂಯ ಇತ್ಯತ್ರ ಸಮಿತಿ ಉಪಸರ್ಗಾತ್ ಅಧಿಷ್ಠ ಆಯಿತು. ಕೊನೆಗೆ ನಾ ವೈಯರ್ಥಮಿತಿ ಅಂಗೀಕೃತಂ. ಎಲ್ಲೆಲ್ಲೂ ವೈಯರ್ಥವನ್ನು ಹೇಳಬಾರ್ದು. ಶಾಸ್ತ್ರಶಾಸ್ತ್ರನೇ ವ್ಯರ್ಥ ಅಂತ ಕರೀತಾರೆ. ವೇದಗಳು ಏನು ಹೇಳಿದ್ರು ಅವರು, ಆಚಾರ ಉಪಸರ್ಗ ವ್ಯರ್ಥ ಅನ್ನಬಾರದು, ಸ್ವರ ವ್ಯರ್ಥ ಅನ್ನಬಾರದು, ಚಕಾರ ತುಕಾರ ವ್ಯರ್ಥ ಅನ್ನಬಾರದು ಅಂತೆಲ್ಲ ಹೇಳಿದರೆ ಅವ್ರೇನು ಮಾಡ್ತಾರೆ, ವೇದಗಳು ಐದು ವಾಕ್ಯ ಬಿಟ್ಟು ಉಳಿದೆಲ್ಲ ವ್ಯರ್ಥ ಅಂದ್ಬಿಡ್ತಾರೆ. ವೇದಗಳೇ ವ್ಯರ್ಥ ಅವ್ರಿಗೆ. ಅತತ್ವ ವೇದಕ ಅಂತ ಹೇಳ್ತಾರಲ್ಲ, ಅನಂತ ವೇದಗಳು ಐದೈದು ವಾಕ್ಯ ಬಿಟ್ಟುಬಿಟ್ರೆ ಉಳಿದೆಲ್ಲ ವ್ಯರ್ಥ ಅಂದರೆ ಎಷ್ಟು ಅನ್ಯಾಯ ಆಗುತ್ತೆ, ಅದು ಎಷ್ಟು ಭಯಂಕರ ಮೋಸ. ಅದಕ್ಕೆ ವೇದ ಒಪ್ಪಿದ್ರು ಕೂಡ ಏನಿಲ್ಲ ಅಂತ ಅಲ್ಲಿ ಒಪ್ಪಲಿಲ್ಲ ಅಂತ ಅರ್ಥ. ಹೆಸರಿಗೆ ವೇದ ಒಪ್ಪಿದಾಗ ಮಾಡಿಬಿಟ್ಟಿದ್ದೆ ಹೊರತು ನಿಜವಾಗಲೂ ಕೂಡ ಒಪ್ಪಿಲ್ಲ. ಅದಕ್ಕೆ ಅವರು ಬೌದ್ಧರು ಪ್ರಚನ್ನ ಬೌದ್ಧರು ಔಟ್ ಆ್ಯಂಡ್ ಔಟ್ ಒಪ್ಪೋದಿಲ್ಲ ಅಂದರು. ಇವರು ಒಪ್ಪಿಟ್ಟು ಅದಕ್ಕೆ ಬೆಲೆ ಇಲ್ಲ ಅಂದರು. ಒದ್ದೆ ಆಯ್ತು, ಏನು ವ್ಯತ್ಯಾಸ ಕಾಣಲಿಲ್ಲ ಅದರಿಂದ. ಪ್ರಜ್ಞೆ ಉಳಿದವರಿಗೆ ಅಂದರೆ ಮೋಸ ಆಯ್ತು, ಅದು ಕನ್ಫ್ಯೂಷನ್ ಆಯಿತು ಹೊರತು ವಸ್ತುಸ್ಥಿತಿಯಲ್ಲಿ ವೇದ ಒಪ್ಪದವರು ಅಂತಲೇ ಹೆಸರು ಅವರು. ಬೇರೆ ಅರ್ಥ ಕೊಡೋದು ಹೋಗಿ ಮೋಸ ಮಾಡಿದಾಗ ಲೆಕ್ಕ ಮೋಡೆ ಮೋಸ ಮಾಡೋದು ಅದು ಅರ್ಥ ಇಲ್ಲ ಅಂದರೂ ತಪ್ಪು, ಬೇರೆ ಅರ್ಥ ಹೇಳಿದ್ರು ತಪ್ಪು, ಇರೋ ಅರ್ಥನೇ ಸರಿಯಾಗಿ ಹೇಳಬೇಕಲ್ಲ. ಅದೇ ಬಂದಿದೆ, ಅದಕ್ಕೇನೆ ಅಂಧಂತಮ ಪ್ರವೇಶಂತಿ ಅವಿದ್ಯಾ ಉಪಾಸ, ಅಂಧಂತಮಸ್ಗೆ ಹೋಗ್ತಾರೆ ಅಂತ ಹೇಳಿದ್ರು. ಸಣ್ಣಪುಣ್ ಪನಿಷ್ಮೆಂಟ್ ಅವ್ರಿಗಿಲ್ಲ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾಧಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಶ್ಚಿತ್ಯಪ್ಯಯೇಹಾ ನೇತಿ ಋಷಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಕಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಮಸ್ತಃ ಸಕಲ ಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ.